ಚಿತ್ತವಿಜೋಷಸ ಮಹಾಜ್ಞಾನ ಏಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಹಿತಿ ಜ್ಞಾನ ಪ್ರಕಾಶಾವೃತಿ ಭಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಓಂ ರಾಮಃ ಕೃಷ್ಣಃ ಕಲ್ಕಿರಿತಿ ತಜ್ಞಾನಾತ್ ತಾನ್ನವಾಪ್ಯ ಚ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯಃ. ನ ಚ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯಃ. ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಅಜ್ಞಾತೇ ದ್ವೈತಂ ನ ವಿದ್ಯತೆ ಇತ್ಯಾದಿ ಶ್ರುತೇಶ್ಚ. ಇಲ್ಲಿ ಪ್ರಪಂಚ ಶಬ್ದಕ್ಕೆ ಭೇದ ಅಂತ ಹೆಸರು. ಪ್ರಪಂಚೋ ಯದಿ ವಿದ್ಯೇತ, ದೇವರ ರೂಪರೂಪಗಳಲ್ಲಿ ಭೇದ ಏನಾದರೂ ಇದ್ದೋದಾಗಿದ್ದರೆ ನಿವರ್ತೇತ ನ ಸಂಶಯ, ಹೋಗಬೇಕಾಗಿತ್ತು. ಮಾಯಾಮಾತ್ರಮಿದಂ ದ್ವೈತಂ, ದೇವರ ರೂಪರೂಪಗಳಲ್ಲಿ ದ್ವೈತ ಅಂದ್ರೇನೋ ಭೇದ ಅನ್ನೋದಿಲ್ಲ. ಅದ್ವೈತಂ ಪರಮಾರ್ಥತಃ, ಪರಮಾತ್ಮನ ರೂಪರೂಪಗಳ ಅದ್ವೈತ, ಪರಮಾತ್ಮ ರೂಪರೂಪಗಳಲ್ಲಿ ಅದ್ವೈತನೇ ಹೊರತು ಪರಮಾತ್ಮನಿಗೂ ಜೀವನಿಗೂ ಅದ್ವೈತ ಹೇಳೋದಕ್ಕೆ ಹೊರಟಿಲ್ಲ. ಅದಕ್ಕೆ ಪ್ರಪಂಚೋ ಭೇದ ಇದು ವಿದ್ಯೇತ ಭವೇತ ಉತ್ಪದ್ಯೇತ ತರ್ಹಿ ನಿವರ್ತೇತ ಅಥೋ ನ ಜೀವೇಶ್ವರಾದಿ ಭೇದ ಉತ್ಪದ್ಯತೆ ಕಿಂತು ನಿತ್ಯ ಏವಾ. ಅದಕ್ಕಿನ್ನೊಂದು ಅರ್ಥ, ಭೇದ ಅನ್ನೋದು ಅಕಸ್ಮಾತ್ ಏನಾದ್ರು ಬಂದಿದ್ದರೆ ಹೋಗ್ತಾ ಇತ್ತು, ಅದು ಅಕಸ್ಮಾತ್ ಬಂದಿದ್ದಲ್ಲ. ಅದು ಮಾಯಾ ಮಾತ್ರ ಇದಂ ಮಾತಂ ರತಂಚ ಮಾತ್ರಂ ಅಥೋ ಮಾಯಯ ಭಗವತ್ ಪ್ರಜ್ಞಾನೇನ ಮಾತಂ ರತಂಚ ಮಾತ್ರಂ ಭಗವಾನ್ ಜಾನಾತಿ ರಮತೆ ಚಾಸ್ಮಿನ್ ಭೇದೆ ಇತಿ. ಈ ಭೇದ ಅನ್ನೋದು ಪರಮಾತ್ಮ ಒಪ್ಪಿರತಕ್ಕಂಥ ಭೇದ ಇದು. ಮಾತಂ ರತಂಚ, ಪರಮಾತ್ಮ ಇದನ್ನು ತಿಳಿದಿದ್ದಾನೆ ಮಾತಂ, ರಮತೆ ರತಂ. ಆದ್ದರಿಂದ ಭೇದ ಸತ್ಯವಾದ ಭೇದ ಹೊರತು ಇದು ಅಸತ್ಯವಾದ ಭೇದ ಅಲ್ಲ. ಯಾರಿಗೆ? ಜೀವ ಈಶ್ವರರಿಗೆ. ಪರಮ ರೂಪರೂಪಗಳಿಗೆ ತಗೊಂಡ್ರೆ ಅಭೇದನೆ, ಜೀವೇಶ್ವರ ತಗೊಂಡ್ರೆ ಭೇದನೆ. ಸಚ್ಚ ಭಗವದ್ ರೂಪ ಮದ್ವೈತಂ, ಅದೇ ರೂಪ ಭಗವದ್ ರೂಪ ಅದ್ವೈತ, ಆತ ರೂಪರೂಪಗಳಲ್ಲಿ ಭೇದ ಇಲ್ಲ. ಪರಮಾರ್ಥೋ ಭಗವಾನ್ ತದ್ರೂಪೇಣ ಅದ್ವೈತಂ. ಪರಮಾರ್ಥ ಅಂದರೆ ಭಗವಂತ ಅಂತ ಅರ್ಥ. ಪರಮಾರ್ಥ ಪರಮಾರ್ಥತಃ ಭಗವಾನ್ ತದ್ರೂಪೇಣ ಅದ್ವೈತಂ, ಭಗವಂತ ಆ ರೂಪದಲ್ಲಿ ಭೇದರಹಿತನಾಗಿದ್ದಾನೆ, ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಯದ ಅದ್ವೈತಂ ನಾಮ ಉಚ್ಯತೆ ತತ್ ಪರಮಾರ್ಥ ಭಗವದಪೇಕ್ಷೆಯ ಇತ್ಯರ್ಥ. ಎಲ್ಲೆಲ್ಲಿ ಅಭೇದ ಅಭೇದ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೋ ಅದು ಭಗವದ್ ರೂಪರೂಪಗಳಿಗೆ ಅಭೇದ ಹೇಳ್ತು, ಜೀವೇಶ್ವರಿಗೆ ಅಭೇದ ಹೇಳಿದ್ದಲ್ಲ. ಸ್ವಗತ ಭೇದೋ ಭಗವತಿ ನಾಸ್ತಿ ಇತ್ಯುಕ್ತಂ, ಸ್ವಗತ ಭೇದ ಭಗವತಿ ನಾಸ್ತಿ ಇತ್ಯುಕ್ತಂ. ಸ್ವಗತ ಭೇದ ವಿವರ್ಜಿತ, ಸ್ವಾಗತ ಭೇದ ವಿವರ್ಜಿತ. ನಚ ಕಲ್ಪನಾ ಮಾತ್ರೋ ಭೇದ, ಭೇದ ಅನ್ನೋದು ಕಲ್ಪನೆಯಲ್ಲ. ಅದು ಅಕಸ್ಮಾತ್ ಕಲ್ಪನೆಯಾಗಿದ್ದರೆ ಕಲ್ಪಿತೋ ಇದೆ ಕೇನಚಿತ್, ಭೇದ ಕಲ್ಪನೆಯಾಗಿದ್ದರೆ ಹೋಗ್ತಾ ಇತ್ತು, ಕಲ್ಪನೆಯಲ್ಲ ಅದು. ಉದಾಹರಣೆಗೆ ಶುಕ್ತಿ ನೋಡಿದ ಅಜಿತ ಅಂತ ತಿಳ್ಕೊಂಡ, ಅದು ಕಲ್ಪನೆ, ಅದಕ್ಕೆ ಹೋಯಿತು. ಶುಕ್ತಿ ನೋಡಿ ಶುಕ್ತಿ ಅಂತ ತಿಳ್ಕೊಂಡ, ಅದು ಕಲ್ಪನೆಯಲ್ಲ, ವಸ್ತು. ಯದಿ ಕೇನಚಿತ್ ಕಲ್ಪಿತೋ ವಿಕಲ್ಪ ತಥಾಪಿ ನಿವರ್ತೇತ ತಸ್ಮಾದ ಉಪದೇಶಾದ ಉಪದೇಶಾದೇವ ಉಪದೇಶಾತ್ ಅಯಮೇವ ವಾದ. ಅದಕ್ಕೆ ಉಪದೇಶಾದ ಅಯಂ ವಾದ, ಈ ವಾದ ಅವರಿವರು ಬಂದಿದ್ದಾರೆ ಉಪದೇಶ ಮಾಡಿ ಗುರುಪ್ರಸಾದದಿಂದ, ಗುರುಗಳ ಪರಂಪರೆಯಿಂದ ತಿಳಿದು ಬಂದಿರತಕ್ಕಂಥ ತತ್ವ ಇದು. ಕೇನಾಪಿ ತತ್ಪ್ರಸಾದಂ ವಿನಾ ಅವಿಜ್ಞಾತತ್ವಾದ ಅಜ್ಞಾತೋ ಭಗವಾನ್ ತದ್ಗತೋ ಭೇದೋ ನ ವಿದ್ಯತೆ ಇದೆ. ಆದ್ದರಿಂದ ದೇವರ ರೂಪಗಳಲ್ಲಿ ದ್ವೈತ ನಿರ್ಲಕ್ಷ ಸಾಧ್ಯವೇ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಇವರು ಅದನ್ನು ಏನೋ ಅರ್ಥ ಮಾಡಿಕೊಂಡು ಜೀವೇಶ್ವರ ಅಭೇದ ಜೀವ ಜೀವಾಭೇದ ಏನೇನೋ ತಿಳ್ಕೊಂಡ್ರು ಅದೆಲ್ಲ ಸರಿಯಲ್ಲ ಅಂತ ಹೇಳಿ ಜೀವೇಶ್. ಅದಕ್ಕೆಲ್ಲ ಅರ್ಥ ಹೇಳ್ತಕ್ಕಂಥ ಬ್ರಹ್ಮತರ್ಕದ ವಾಕ್ಯ ಇದೆ. ನೀನು ಅರ್ಥ ಮಾಡಿಬಿಟ್ರಲ್ಲ, ಅದಕ್ಕೆ ಏನು ಆಧಾರ ಅಂದರೆ ಫುಲ್ ಕೊಟೇಶನ್ ಕೊಡ್ತಾರೆ. ಇದೆಲ್ಲ ಅಲ್ಲಿ ಕೊಟ್ಟಿಲ್ಲ, ಮಾಂಡುಕ್ಯದಲ್ಲಿ ಬಂದ ಇದರಲ್ಲಿ ಇಲ್ಲಿಂದಾರೆ ಶೂಟ್ ಮಾಡ್ಕೊಂಬಿಟ್ರೆ ಡಿಟೇಲ್ಡ್ ಆಗಿರ್ತಕ್ಕಂತಹ ವಾಕ್ಯ ಅರ್ಥ ಆಗುತ್ತೆ. ಇದು ಅನುವ್ಯಾಖ್ಯಾನ ತತ್ವ ನಿರ್ಣಯ ಆ ಭಾಷ್ಯ ನಾಲ್ಕು ಸೇರಿಸ್ಕೋಬೇಕು, ಅವ ಪೂರ್ತಿ ಶ್ಲೋಕದ ಅರ್ಥ ಆಗುತ್ತೆ. ಅಲ್ಲ, ಮಾಯ ಅಂದ್ರೆ ಏನು? ಪರಮಾತ್ಮ ಮಾಯಾ ಶಬ್ದಕ್ಕೆ ಅನೇಕ ಅರ್ಥ. ನಂಬಿತಂ ರಾತಂಚ ವಿಷ್ಣುನ, ದೇವರು ತಿಳ್ಕೊಂಡ್ರೆ ಒಂದು ಅರ್ಥ. ಮಾಯಾ ಮಾತ್ರ ದೇವರ ಇಚ್ಛೆಯಿಂದ ಇದೆ ಅಂದಮೇಲೆ ಬೇರೆಯವ್ರ ಇಚ್ಛೆಯಿಂದ ಇದ್ರೆ ಹೋಗ್ತಿತ್ತು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಸ್ಸಂತಿ ನ ಸಂತಿ ಯದುಪೇಕ್ಷೆ. ಆದ್ದರಿಂದ ಹೋಗಾಗಿಲ್ಲ, ಯಾರೋ ಕುಡಿಸಿದ್ರೆ ಎಳಿಸ್ಬೋದು, ಹೈಯೆಸ್ಟ್ ಪರ್ಸನ್ ಕುಡಿಸಿದಾಗ ಎಳಿಸೋಕ್ಕಾಗೋದಿಲ್ಲ. ಆದ್ದರಿಂದ ಭೇದ ಅನ್ನೋದು ಸತ್ಯವಾಗಿರ್ತಕ್ಕಂಥದ್ದು ಅಂತೇಳೋದಕ್ಕೆ ಅನೇಕ ರೀತಿ ಉತ್ತರ ಕೊಟ್ಟ ವಿಚಾರ ಇದು. ಜೀವೇಶ್ವರಗತೋ ಜೀವೇಶು ಅಥ ಜೀವ ಜಡಾತ್ಮನೋ ಜಡೇಶಯೋ ಜಡೇಶ್ವೇವಂ ಪಂಚಭೇದ ಪ್ರಪಂಚಕಃ. ಪ್ರಪಂಚ ಶಬ್ದಕ್ಕೆ ಅಷ್ಟ ಇರ್ತಿದ್ದು ಏನರ್ಥ, ಪಂಚ ಅಂತಿದೆ ಐದು ಅಂತ ಅರ್ಥ. ಯಾವ ಐದು? ಜೀವೇಶ್ವರಗತಃ ಒಂದು, ಜೀವೇಶು ಪರಸ್ಪರ ಇನ್ನೊಂದು, ಜೀವ ಜಡಾತ್ಮನೋಹೋ ಮೂರು, ಜೀವ ಜಡಾತ್ಮನೋಹೋ, ಆಮೇಲೆ ಜಡೇಶಯೋಹೋ ಜಡೇಶ್ವೇವೋ, ಜಡ ಈಶರಿಗೆ ಜಡಗಳಲ್ಲಿ ಪರಸ್ಪರ. ಎಷ್ಟು ಈ ರೀತಿಯಾಗಿರ್ತಕ್ಕಂಥ ಭೇದಕ್ಕೆ ಏನಂತ ಕರೀತಾರೆ? ಪಂಚಭೇದ ಪ್ರಪಂಚಕಃ. ಅದೇ ಪಂಚಭೇದಾತ್ಮಕ ಪ್ರಪಂಚಕ್ಕೆ, ಪಂಚಭೇದಾತ್ಮಕ ಪ್ರಪಂಚಕ್ಕೆ, ಪಂಚರೂಪಾತ್ಮಕನೇ ದೈವಕ. ಆ ದೃಷ್ಟಿ ಇಟ್ಕೊಂಡೇ ಅರ್ಥ ಹೇಳಿರೋದು. ಆಮೇಲೆ ಪ್ರಕೃಷ್ಟ ಮೋಕ್ಷ ಹೇತುತ್ವಾತ್ ಅಜ್ಞಾನಂ ಪ್ರೇತಿ ಕಥ್ಯತೆ. ಇದನ್ನು ಪಂಚ ಅಂತ ಅಷ್ಟೇ ಹೇಳಬೇಕಾಗಿತ್ತು, ಪ್ರಪಂಚ ಅಂತ ಯಾಕೆ ಹೇಳಬೇಕಾಗಿತ್ತು? ಈ ಪಂಚವಿಧವಾದ ಭೇದ ಏನು ಗೊತ್ತಾ? ಪ್ರಕೃಷ್ಟ ಮೋಕ್ಷ ಹೇತುತ್ವಾತ್, ಮೋಕ್ಷಕ್ಕೆ ಸಾಧನ ಇದು. ಪ್ರಕೃಷ್ಟ ಮೋಕ್ಷ ಹೇತುತ್ವಾತ್ ತಜ್ಞಾನಂ ಪ್ರಾ ಇತಿ ಕಥ್ಯತೆ. ಸೊ ಪ್ರಪಂಚ ಅಂತ ಆಯ್ತು, ಬರೀ ಪಂಚ ಅಂತ ಹೇಳ್ಬೋದಾಗಿತ್ತು. ಪ್ರಪಂಚ, ಈ ಪ್ರಪಂಚ ಅನ್ನೋ ಪದದಲ್ಲೇ ಪಂಚಭೇದ ಇದೆ ಅಂತ ತೋರಿಸ್ತಾರೆ ಆಚಾರ್ಯ. ಪ್ರಪಂಚ ಅಂತ ಏನು ಕರಿತೀರೋ, ಪಂಚಭೇದ ಇರೋದಕ್ಕೆ ಪ್ರಪಂಚ ಅಂತ ಕರೆದಿರೋರು. ಪ್ರಪಂಚ ಸುಳ್ಳು ಅಂದರೆ ಪಂಚಭೇದ ಸುಳ್ಳು, ಪ್ರಪಂಚ ಸುಳ್ಳು ಅಂಬೋದು ಎಷ್ಟು ಸುಳ್ಳು, ಪಂಚಭೇದ ಸುಳ್ಳು ಅಂಬೋದು ಅಷ್ಟೇ ಸುಳ್ಳು. ಪ್ರಕೃಷ್ಟ ಪಂಚಕತ್ವಾದ್ವಾ ಪ್ರಪಂಚೋ ಎಂ ಪ್ರಕೀರ್ತಿತಃ. ಇದು ಪ್ರಕೃಷ್ಟ ಪಂಚಕ. ಪ್ರಕೃಷ್ಟ ಪಂಚಕ ಅಂದರೆ ಭೇದ ಜ್ಞಾನದಿಂದ ನಮಗೆ ಮುಕ್ತಿನೇ ಆಗೋದ್ರಿಂದ ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಯದಿ ಅಯಂ ಸಾದಿರೇವ ಸ್ಯಾತ್ ನಿವರ್ತೇತ ಕದಾಚನ. ಯಾವುದೇ ಒಂದು ಪದಾರ್ಥ ಮಧ್ಯೆ ಬಂದೆ, ಉದಾಹರಣೆಗೆ ಬಿಳಿ ಬಟ್ಟೆ ತಂದ, ಕಪ್ಪು ಅಂಡ್ಕೊಳ್ತು, ಅದು ಕಪ್ಪು ಯಾವಾಗ ಅಂಡ್ಕೊಳ್ತು? ಅದು ಮಧ್ಯೆ ಅಂಡ್ಕೊಡ್ತು, ಮೊದಲು ಇರಲಿಲ್ಲ ಅದು, ಆಮೇಲೆ ತೊಳೆದ ಹೋಗ್ಬಿಡ್ತು. ಆದರೆ ಬಿಳಿ ಕಪ್ಪು ಬಟ್ಟೆನೇ ತಂದ, ತೊಳೆದ್ರೆ ಹೋಗಲಿಲ್ಲ. ಯಾತಕ್ಕೆ? ಅದಿರೋದೇ ಹಾಗೆ, ಅರ್ಥ ಆಯ್ತಾ? ಯಾವುದಾದ್ರೂ ಕಲ್ಪಿತವಾಗಿದ್ದರೆ ಹೋಗುತ್ತೆ. ಜೀವೇಶ್ವರ ಭೇದ ಪಂಚಭೇದ ಅಂಬೋದು ಏನೋದು ಕಲ್ಪಿತ ಅಲ್ಲ. ಅದಕ್ಕೆ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ. ಅಕಸ್ಮಾತ್ ಕಲ್ಪಿತವಾಗಿ ಬಂದಿದ್ದರೆ ಹೋಗ್ತಿತ್ತು, ಕಲ್ಪಿತ ಹೋಗೋದಿಲ್ಲ ಅಂದರೆ ಕಲ್ಪಿತ ಅಲ್ಲ ಅಂತ ಅರ್ಥ. ಇದು ಕಲ್ಪಿತನೂ ಅಲ್ಲ, ಹೋಗೋದಿಲ್ಲ. ಯದ್ದೇವಂ ಸಾದಿರೇವ ಪ್ರಕೃಷ್ಟ ಪಂಚಕತ್ವಾದ್ವಾ ಪ್ರಪಂಚೋ ಎಂ ಪ್ರಕೀರ್ತಿತ. ಯದ್ದಯಂ ಸಾದಿರೇವಸ್ಯ, ಸಾದಿ ಅಂದ್ರೇನು? ಆದಿ ಹೊಂದಿದ್ರೆ ಸಾದಿ, ಆದಿ ಇಲ್ಲದೆ ಹೋದರೆ ಅನಾದಿ. ಅನಾದಿ ಶಬ್ದ ಗೊತ್ತು, ಅದಕ್ಕೆ ಅಪೋಸಿಟ್ಟೇ ಸಾದಿ. ಆದಿ ಇಲ್ಲದ್ದು ಅನಾದಿ, ಆದಿ ಇರೋದು ಸಾದಿ. ಸೊ ಇದೇನಲ್ಲ, ಸಾದಿ ಅಲ್ಲ ಅಂದ್ರಿಂದ ಅನಾದಿ. ಯಾವ್ದು ಅನಾದಿ? ಪಂಚವಿಧವಾದ ಭೇದ ಅನಾದಿ. ಅನಾದಿ ಆದದ್ದು ಯಾವುದು? ಏನಾಗಿರುತ್ತೆ ಸಾಮಾನ್ಯ? ನಿತ್ಯ. ದೇರ್ಫೋರ್ ಅನಾದಿ ಆಗಿರತಕ್ಕಂತಹ ಪಂಚವಿಧವಾದ ಭೇದ ನಿತ್ಯವಾಗಿಯೂ ಇದೆ. ನಿವರ್ತತೆ ಯತಸ್ಥೆ ನಾಯಂ ಸಾದಿರ್ಭವೇತ್ ಕ್ವಚಿತ್. ಇದೆಂದು ಹೋಗೋದಿಲ್ಲ, ಆದ್ದರಿಂದ ಸಾದಿ ಅಲ್ಲ ಅಂತ ಕನ್ಫರ್ಮ್ ಆಯಿತು. ಮಾಯೇತಿ ವಿಷ್ಣು ವಿಜ್ಞಾನಂ ತನ್ಮಿತತ್ವಾಚ್ಚ ನ ಕ್ವಚಿತ್. ಮಾಯಾ ಅಂಬುದು ವಿಷ್ಣು ಪರಮಾತ್ಮನ ಜ್ಞಾನಕ್ಕೂ ಮಾಯಾ ಅಂತಾರೆ, ಅದರ ಇಚ್ಛೆಗೂ ಮಾಯಾ ಅಂತಾರೆ. ಯಾರೋ ತಿಳ್ಕೊಂಡ್ರೆ ಸುಳ್ಳಾಗುತ್ತೆ, ದೇವರು ತಿಳ್ಕೊಂಡ್ರೆ ಸುಳ್ಳಾಗುತ್ತಾ? ಯಾರೋ ತಿಳ್ಕೊಂಡು ಯಾಕೆ ಸುಳ್ಳಾಗಬಹುದು? ಅವ್ರಿಗೆ ಅಜ್ಞಾನಾದಿಗಳು ಪಾಸಿಬಿಲಿಟಿ ಇದೆ. ದೇವರಿಗೆ ಅಜ್ಞಾನ ಒಪ್ಪಿಕೊಂಡ್ರೆ ದೇವರೇ ಅಲ್ಲ ಅವನು, ಗೊತ್ತಾಯ್ತಾ? ದೇವರೇ ಅಲ್ಲ. ಅದರಿಂದಾಗಿನೇ ಪರಮಾತ್ಮನೇ ಪಂಚಭೇದವನ್ನು ಹೇಳಿದ ಮೇಲೆ ಸತ್ಯ ಅಂತ ಅರ್ಥ. ಹುಡುದವ್ರು ಹೇಳಿದ್ರೆ ಭ್ರಾಂತಿ, ದೇವರೇ ಹೇಳಿದ ಮೇಲೆ. ಅದಕ್ಕೆ ಕೃಷ್ಣ ಹೇಳ್ತಾ, ನೋಡು ಅರ್ಜುನ, ಪಶ್ಚಿಮಿ ರೂಪಮ ಐಶ್ವರಂ, ಇಲ್ಲೇನಿದೆ ಎಲ್ಲ ಜಗತ್ತನ್ನು ನೋಡಿ ಇಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಜಗತ್ತನ್ನು ನೋಡು ಅಂತ ಕೃಷ್ಣ ಹೇಳಿದ ಮೇಲೆ ಸುಳ್ಳಾಗತ್ತಾ? ಅದು ಯಾರು ಹೇಳಿದ್ರೆ ಸುಳ್ಳಾಗ್ಬೋದು? ದೇವರೇ ಹೇಳಿದ್ರೆ ಸುಳ್ಳಲ್ಲ. ಮಾಯೇತಿ ವಿಷ್ಣು, ಕೆಲವು ವಿಷಯ ಹೇಳ್ತಾರೆ, ಯಾರು ಹೇಳಿದ್ರು ಕೇಳ್ತಾರೆ ಫಸ್ಟ್, ಅವ್ರು ಹೇಳಿದ್ರು ಹಾಗಿದ್ರೆ ಕರೆಕ್ಟ್. ಇನ್ಯಾರು ಹೇಳಿದ್ರೆ ಅವ್ರಿಗೆಲ್ಲ ಅರ್ಥ ಇಲ್ಲ, ಬಟ್ ನಾಳೆ ಕ್ಲಾಸ್ ಇಲ್ಲದ ಪಕ್ಕದ ಮೇಲೆ ಅವ್ರು ಹೇಳಿದ ಉಪಯೋಗ ಇಲ್ಲ. ಅದಕ್ಕೆ ಕ್ಲಾಸ್ನ ಅನೌನ್ಸ್ ಮಾಡಿದ್ದಾರೆ, ಆಗದ ಮಹತ್ವ ಬಂತು. ಹೆಡ್ ಮಾಸ್ಟರ್ ಹೇಳಿದ, ಪ್ರಿನ್ಸಿಪಾಲ್ ಹೇಳಿದ, ಆಗದ ಅಥೆಂಟಿಕ್. ಅದು ಯಾರು ಹೇಳಿದ್ರೆ ಅಥೆಂಟಿಕ್ ಅಲ್ಲ. ಪರಮಾತ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅವನಿಂದ ತಿಳಿಯಲ್ಪಟ್ಟಿರೋದ್ರಿಂದ ಇದು ಸತ್ಯ. ಯಾತಕ್ಕೆ ಭ್ರಾಂತತ್ವಂ ಅಸ್ಯ ಯದ್ ವಿಷ್ಣೋ ನೈವ ಭ್ರಾಂತಿ ಕದಾಚರ. ವಿಷ್ಣುವಿಗೆ ಭ್ರಾಂತಿ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ದೇರ್ಫೋರ್ ಭ್ರಾಂತಿ ಇಲ್ಲ ಅಂದಮೇಲೆ ಸತ್ಯ ಅಂತ ಅರ್ಥ. ರಮತೆ ಚಾತ್ರ ಯದ್ ವಿಷ್ಣು ನಹಿ ಭ್ರಾಂತೋ ರಮೇದ್ಧರಿಹಿ. ಮತ್ತೆ ವಿಷ್ಣು ಜಗತ್ತನ್ನು ಪಂಚಭೇದ ತಿಳ್ಕೊಂಡು ಸಂತೋಷ ಪಡ್ತಾನೆ. ಯಾವಾಗಲೂ ಭ್ರಾಂತಿಯಿಂದ ಸಂತೋಷ ಪಡೋದು ನಾವು, ದೇವರು ಭ್ರಾಂತಿಯಿಂದ ಸಂತೋಷ ಪಡೋದಿಲ್ಲ. ಆದ್ದರಿಂದ ಸಂತೋಷ ಪಡ್ತಾರೆ ಅಂದಮೇಲೆ ಇದು ಸತ್ಯ ಮತ್ತು ಪುರುಷಾರ್ಥ ಸಾಧಕ ಅಂತ ಅರ್ಥ. ಪರಮಾರ್ಥೇ ಹರೌ ನೈವ ಭೇದೋಸ್ತಿ ಜಡ ಜೀವವತ್. ಯದ್ಯಯಂ ಕಲ್ಪಿತೋ ಭೇದ ಕಸ್ಮಾನ್ ನೈವ ನಿವರ್ತತೆ. ಪರಮಾರ್ಥೇ ಹರೌ ನೈವ ಭೇದ ಅಸ್ತಿ. ಪರಮಾರ್ಥನಾದ ಹರಿಯಲ್ಲಿ ಪರಸ್ಪರ ಭೇದ ಇಲ್ಲ. ಎಂಥ ಭೇದ ಇಲ್ಲ ಅಂದರೆ ಜಡ ಜೀವವತ್, ಜೀವರಿಗೆ ಜಡಕ್ಕೂ ಭೇದ ಇರೋ ಹಾಗೆ ದೇವರ ರೂಪರೂಪಕ್ಕೆ ಭೇದ ಇಲ್ಲ. ಅದೇ ಇದು ವಿಷಮ ದೃಷ್ಟಾಂತ. ಮತ್ತು ಸಮದೃಷ್ಟಾಂತ ಅಂದರೆ ಹೀಗಿರುತ್ತೆ. ಇದು ವ್ಯತಿರೇಕ ದೃಷ್ಟಾಂತ ಅಂದರೆ ಇಲ್ಲದೇ ಇರೋದು ಇಲ್ಲದೇ ಇರೋದು ಅಂತ ಅರ್ಥ. ಯದ್ಯಯಂ ಕಲ್ಪಿತೋ ಭೇದ ಕಸ್ಮಾನ್ ನೈವ ನಿವರ್ತತೆ ತಸ್ಮಾತ್ ಭೂತ ಭವಿಷ್ಯಾಖ್ಯ भवदाख्यपराभिधाः तदन्नेचैकये वास्मिन् ओङ्काराख्ये जनार्दने. ಆದ್ದರಿಂದ ಭೂತ ಭವಿಷ್ಯತ್ ಪಖ್ಯ ಭವದಾಖ್ಯ ಪರಾಭಿಧಾಹ. ಭೂತ ಭವಿಷ್ಯ ಭವತ್ ಎಲ್ಲ ವಸ್ತುಗಳು ಕೂಡ ತದನ್ನೇ, ಅದಕ್ಕೆ ಪರಮಾರ್ಥ ಪರಮಾರ್ಥ ಅಂತ ಅದು ಕರೀತಾರೆ ಅಂದರೆ ಭೂತ ಭವಿಷ್ಯ ಭವತ್ ಎಲ್ಲವೂ ಕೂಡ ತದನ್ನೇಚೆ ಏಕಯೇ ವಾಸ್ಮಿನ್ ಓಂಕಾರಾಖ್ಯೇ ಜನಾರ್ದನೆ ಅಜ್ಞಾನ ನಾಮಕೇ ತಸ್ಮಿನ್ ನ ಭೇದೋಸ್ತಿ ಕಥಂಚನ. ಅಜ್ಞಾತ ನಾಮಕೆ ಪರಮಾತ್ಮನಲ್ಲಿ ಅವನಿಗೆಲ್ಲವೂ ಜ್ಞಾತ, ಅವನು ಮಾತ್ರ ಎಲ್ಲರಿಗೂ ಅಜ್ಞಾತ. ಗೊತ್ತಾಯ್ತಾ, ಅವನಿಗೆ ಎಲ್ಲವೂ ಜ್ಞಾತ, ಅವನು ಮಾತ್ರ ಎಲ್ಲರಿಗೂ ಅಜ್ಞಾತ. ಅಂಥ ಪರಮಾತ್ಮನಲ್ಲಿ ಎಂದೂ ಕೂಡ ರೂಪರೂಪ ಭೇದಾದಿ ಚಿಂತನೆ ಮಾಡಕೂಡುದು. ಈ ರೀತಿ ಹೇಳಿದ ಮಾತು ಇಷ್ಟೆಲ್ಲ ಅರ್ಥ ಮಾಡಬೇಕಂದ್ರೆ ಉಪನಿಷತ್ತದು. ಉಪನಿಷತ್ತು ಅಂದ್ರೇನು? ರಹಸ್ಯವಿದೆ. ಯಾವಾಗ ಸಾಮಾನ್ಯ ಮಾತಿಗೇನು ಅರ್ಥ ಮಾಡಬಾರ್ದು, ಡೀಪಾಗಿ ಥಿಂಕ್ ಮಾಡೋದು. ಯಾವುದು ಸಿನಿಮಾ ಆಡಿ ಭಾಳ ವಾಕ್ಯಾರ್ಥ ಮಾಡ್ತಾ ಕೊಡಬಾರ್ದು. ಅದಕ್ಕೆ ಬರೆದವ್ರು ಹೇಳ್ತಾರೆ ಸುಮ್ಮನೆ ಟೈಮ್ ಪಾಸಿಗೆ ಬರೋದು ಹೋಯ್ ಅಂತ ಹೇಳಿ, ಅವನಿಗೆ ಅಭಿಪ್ರಾಯ ಇಲ್ಲ. ಆದರೆ ರಹಸ್ಯ ಅಂತ ಹೇಳಿದಾಗ ಏನಾಗಿರುತ್ತದು? ವಿಶೇಷವಾಗಿರುತ್ತೆ. ಅದಕ್ಕೆ ಹೆಸರೇ ಉಪನಿಷತ್ ಹೆಡ್ಡಿಂಗ್ ಇಟ್ಟ ಮೇಲೆ ಏನು ಮಾಡಬೇಕು? ಅದನ್ನು ಡೀಪಾಗಿ ಅರ್ಥ ಮಾಡ್ಕೋಬೇಕು. ಇದು ಅವನೇನು ಮಾಡಿದ್ರು ಉಪನಿಷತ್ತನ್ನು ತಲೆ ಹಾಟಿಟ್ಟೆ ಅರ್ಥ ಮಾಡ್ಕೊಂಬಿಟ್ರು. ಹಾಗೆಲ್ಲ ಮಾಡಾಗಿಲ್ಲ. ಯಾರು ಹೇಳಿದ್ದಾರೆ ಅನ್ನೋದ್ರ ಮೇಲೆ ಮಾತಿನ ಅರ್ಥ ಹೇಗೆ ಮಾಡ್ಕೋಬೇಕು? ಇದು ಅಪೌರುಷೇಯವಾದದ್ದು. ರಹಸ್ಯ ಅಂತ ಸ್ಪೆಸಿಫಿಕ್ಕಾಗಿ ಹೇಳಿರು. ಕೃಷ್ಣ ಅರ್ಜುನನಿಗೆ ಹೇಳಿದ, ಇದಂ ಗುಹ್ಯತನಂ ಶಾಸ್ತ್ರಂ, ಇದಂ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗ. ರಹಸ್ಯರಹಸ್ಯವಾದ ವಿಷಯ ಹೇಳ್ತೇನೆ ಅಂತ ಹೇಳ್ತಾರೆ. ಅದು ಭೇದ ದ್ವಾಯುಮ ಪುರುಷವು ಲೋಕೆ. ಇದೇ ರೀತಿ ಮ್ಯಾಚ್ ಆಗೋದು. ಅಂದಮೇಲೆ ರಹಸ್ಯವಿದ್ಯೆ ಆದ್ದರಿಂದ ವಿಶೇಷ ಅರ್ಥ ಮಾಡಲೇಬೇಕು. ಇವತ್ತು ನಾನು ಸ್ಕೂಲ್ ಯಾವುದೋ ಒಂದು ಹೊರಗಿನ ನಾವೆಲ್ ಇತ್ತು, ಅದ್ರ ಬಗ್ಗೆ ಸ್ಟೂಡೆಂಟ್ಸ್ ಮಾತಾಡ್ದಕ್ಕೆ ಗೊತ್ತಿರೋ ಮೆಷ್ಟು ಬೈದು ಬಿಡ್ತಾರೆ, ತಲೆಯಾಟಿ ಹೊಡಿತಾರೆ, ಹೋಗಿ ಗೆಟ್ ಔಟ್ ಅಂದ್ಬಿಡ್ತಾರೆ. ಆಮೇಲೆ ನಾಡಿಟೇಡ್ ಓದ್ತಾರೆ. ನಾಡಿಟೇಡ್ನ ಡೀಪಾಗಿ ಕ್ವಶನ್ ಕೇಳಿದರೆ ಅವೆಲ್ಲ ಬೇಕಿಲ್ಲ. ಎಷ್ಟದು ಮೇನ್ ಕಂಟೆಂಟ್ ತಿಳ್ಕೊಂಡು ಸಾಕೊಂಡ್ಬಿಡ್ತಾರೆ. ಟೆಕ್ಸ್ಟಲ್ಲಿ ಮಾತ್ರ ಏನು ಮಾಡಬೇಕು? ಡೀಪಾಗಿ ಓದಬೇಕು. ಟೆಕ್ಸ್ಟು ನಾಡಿಟೇಲ್ಡು, ನಾವು ನಾಡಿಟೇಲ್ಡು ಅಲ್ಲ, ಟೆಕ್ಸ್ಟು ಅಲ್ಲ, ಅದನ್ನು ಬಿಟ್ಟಾಕಿ ಬಿಡಬೇಕು. ಇದನ್ನು ಲೈಟಾಗಿ ಓದಬೇಕು, ಇದನ್ನು ಸೀರಿಯಸ್ಸಾಗಿ ಓದಬೇಕು. ಉಪನಿಷತ್ತೆಲ್ಲ ಏನೇವು? ಶಾಸ್ತ್ರಾರ್ಥವಾದ್ದರಿಂದ ಭಾಳ ಗಂಭೀರವಾಗಿ ಓದಬೇಕು. ಇದನ್ನ ಅರ್ಥ ಮಾಡಿಕೊಂಡು ಓದೋದಕ್ಕೂ ಡಿಸಿಪ್ಲಿನ್ ಬೇಕು. ಅರ್ಥ ಆಯ್ತಾ? ಓದೋದು ಡಿಸಿಪ್ಲಿನ್ ಬೇಕು. ಉಪನ್ಯಾಸದಲ್ಲಿ ಗಂಟೆಗೆ ರಾಮಾಯಣ ಹೇಳ್ಬಿಡೋದು, ಅದು ಪಾಠದಲ್ಲಿ ಹೇಳ್ಬೇಕಾದ್ರೆ ಒಂದು ಶ್ಲೋಕ ಆಗ್ಬೇಕಾದ್ರೆ ಕಷ್ಟ. ಯಾಕೆ? ಪಾಠದ ಕಾನ್ಸೆಪ್ಟೇ ಬೇರೆ, ಇದ್ರ ಕಾನ್ಸೆಪ್ಟೇ ಬೇರೆ. ಬರವಣಿಗೆ ಕಾನ್ಸೆಪ್ಟ್ ಹೇಳೋ ಕಾನ್ಸೆಪ್ಟ್ ಬೇರೆ. ಬರವಣಿಗೆಯಲ್ಲಿ ಏನಾಗುತ್ತಾಗ ರೆಕಾರ್ಡ್ ಆಗುತ್ತೆ, ಇಲ್ಲಿ ಬೇರೆ ರೀತಿಯಾಗಿ ರೆಕಾರ್ಡ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಪ್ರತಿಯೊಂದಕ್ಕೂ ಕೂಡ ಒಂದು ತಂದೆಯ ರೀತಿ ಇರೋದರಿಂದ ಉಪನಿಷತ್ತಿನ ಮಾತನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು. ನೀವಾಗ ಅರ್ಥ ಮಾಡಿದರೆ ಅಂದರೆ ಇತಿ ಬ್ರಹ್ಮತರ್ಕೆ, ನಾವು ಅರ್ಥ ಮಾಡಿದ್ದಲ್ಲೇ ಇಲ್ಲ. ಬ್ರಹ್ಮತರ್ಕದಲ್ಲಿ ಕೊಟ್ಟರೆ ಅರ್ಥ ಮುಂದೆ ಕೊಟ್ಟಿದ್ದೇವೆ ಅಷ್ಟೇ ಹೊರತು ನಮ್ಮದಾಗಿದ್ದರೆ ಕ್ವಶನ್ ಮಾಡಬೇಕು, ನಮ್ಮದಲ್ಲೇ ಅಲ್ಲ. ಭಾಷ್ಯಂ ವಿಧಿ ಕಾದಾಚಿತ್ ಸ್ವರೂಪ ಲಾಭ ಇತಿ ಚ ಧಾತು. ಇಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಇಲ್ಲಿ ವಿದ್ಯೇತ ಶಬ್ದಕ್ಕೆ ನೀವು ಏನಂತ ಅರ್ಥ ಮಾಡಿದರೆ, ಜಗತ್ತು ಹುಟ್ಟಿ ಬಂದಿದ್ದಾಗಿದ್ದರೆ, ಕಲ್ಪಿತವಾಗಿದ್ದರೆ ಅಂತ ಅರ್ಥ ಮಾಡಿದರೆ, ಅದಕ್ಕೆ ಅರ್ಥ ಎಲ್ಲಿದೆ? ಅದಕ್ಕೆ ವಿಧಿ ಶಬ್ದಕ್ಕೆ ಅಂದರೆ ಕೋಟ್ ಮಾಡ್ತಾರೆ. ಕಾದ ವಿಧಿ ಅಂದರೆ ವಿಧಿ, ವಿದ್ ಅನ್ನೋ ಧಾತು. ಕಾದಾಚಿತ್ಕ ಸ್ವರೂಪ ಲಾಭೆ ಇತಿ ಚ ಧಾತು. ಒಮ್ಮೊಮ್ಮೆ ಹುಟ್ಟಿ ಬರೋದಕ್ಕೆ ವಿದ್ಯತೆ ಅಂತ ಕರೀತಾರೆ. ಜಗತ್ತು ಒಮ್ಮೊಮ್ಮೆ ಅಂದರೆ ಸಾಧಿ ಅಂತ ಅರ್ಥ. ಸಾಧಿಗೆ ವಿದ್ಯೆ ಅಂತ ಕರೀತಾರೆ. ಜಗತ್ತು ಸಾಧಿ ಅಲ್ಲ ಅಂತ ಉಪನಿಷತ್ ಹೇಳ್ತಾ ಇದೆ. ಇದೆಲ್ಲ ಧಾತುಕೋಶವನ್ನು ಹಿಡಿದ ಅರ್ಥ ಇದೆ. ವಿದ್ಯೇತ ಇತಿವತ್ ವಿದ್ಯೇತ ಇತಿ ಶಬ್ದ. ಅಲ್ಲ, ವಿದ್ಯತೆ ಬರಬೇಕು. ವಿದ್ಯೇತ ಹೇಗೆ ಬಂತು ಅಂದರೆ, ವಿದ್ಯೇತ ಅಂತ ಹೇಗೆ ರೂಪ ಇದೆಯೋ, ವಿದ್ಯೇತ ಅಂತ ಒಂದು ರೂಪ ಇದೆ. ಪರಮಾರ್ಥತಃ ಇತಿ ವಿಶ್ವತಶ್ಚಕ್ಷುರಿತಿ ಪ್ರಪ್ತಮ್ಯರ್ಥೆ. ವಿಶ್ವತಶ್ಚಕ್ಷು ಅಂದರೆ ಏನು? ವಿಶ್ವತಃ ಅಂಬುದೇನಿದು ಷಷ್ಟಿ. ಷಷ್ಟಿನೇನಂತ ಮಾಡ್ಕೋಬೇಕೀಗ? ಏನಂತ ಅರ್ಥ ಮಾಡ್ಕೋತೀವಿ ಇಲ್ಲಿಗ? ಸಪ್ತಮಿ ಅರ್ಥ ಮಾಡ್ಕೋತೀವಿ. ವಿಶ್ವಸ್ಮಿನ್ ಅಂತ ಅರ್ಥ. ವಿಶ್ವತಶ್ಚಕ್ಷು ಅಂದರೆ ಮೈಯೆಲ್ಲ ಕಣ್ಣು ಅಲ್ಲ, ಎಲ್ಲದರಲ್ಲೂ ದೇವರ ಕಣ್ಣು ಅಂತ ಅರ್ಥ. ಎಲ್ಲವನ್ನೂ ನೋಡ್ತಾನೆ. ಅದಕ್ಕೆ ಅರ್ಥ ಸಪ್ತಮಿ ಅರ್ಥ ಬಂತು. ಅದಕ್ಕೆ ಪರಮಾರ್ಥತ ಅಂಬೋದೇನು? ಪರಮಾರ್ಥೆ ಅಂತ ಅರ್ಥ ಮಾಡಬೇಕು. ಸಪ್ತಮಿ ಅರ್ಥ ಮಾಡಬೇಕಾಗಿ ಪರಮಾರ್ಥೆ ಅಂದರೆ ವಿಷ್ಣು ಅಂತ ಅರ್ಥ. ಪರಮಾರ್ಥೆ ದ್ವೈತಾಭಾವ ಏವ ಇತ್ಯರ್ಥ. ಪರಮಾರ್ಥ ಹೌದು. ವಿದ್ಯೇತ ಅಂಬೋದು ತರ್ಕದಲ್ಲಿ ಹಿಡಿಯಿತು, ತರ್ಕದ ರೀತಿ ಇರೋದಾಗಿದ್ರೆ ಅಂಬ ಅರ್ಥ. ಗೊತ್ತಾಯ್ತಾ? ಇವತ್ತು ಗಚ್ಚತಿ ಅಂತ ಬಂತು, ಬರ್ತಾ ಇದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಗಚ್ಚತ್ತು ಹೋಗಬೇಕು ಅಂತ ಅರ್ಥ. ಹೋಗಲಿ ಅವನು ಅಂತ ಹೇಳಿದ. ಅದೇ ರೀತಿ ಗಚ್ಚೇತ್ ಅಂತ ಹೇಳಿದ, ಅವಾಗ ಹೋಗಲೇಬೇಕು ಅಂತ ವಿಧಿ ಅಂತ. ಗೊತ್ತಾಯ್ತು? ಗೆಟ್ ಔಟ್ ಅಂತ ಹೇಳಿದರೆ ಹೋಗಲೇಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಕಮಿನ್ ಬೇರೆ, ಗೆಟ್ ಔಟ್ ಬೇರೆ, ಅಥವಾ ಗೋ ಅಷ್ಟೇ, ಹೀ ಈಸ್ ಗೋಯಿಂಗ್ ಅಷ್ಟೇ. ಹೀ ಈಸ್ ಗೆಟಿಂಗ್ ಔಟ್ ಅಂತ ಹೇಳಿದಾಗ ಅರ್ಥ ಬೇರೆ ಕೊಟ್ಬಿಡ್ತದೆ. ಇದು ಯಾವ ಲಿಂಗ? ವಿಧಿಲಿಂಗ್ ಅಂತ ಕರೀತಾರೆ. ಗೊತ್ತಾಯ್ತು? ವಿಧಿಲಿಂಗ್ ರೂಪ. ಅಲ್ಲಿ ಒಂದು ಪ್ರಶ್ನೆ ಬಂತಾಗ, ವಿಧಿಲಿಂಗ್ ರೂಪ ಇತ್ಯಾದಿಗಳಲ್ಲಿ ಪರಸ್ಮೈ ಪದ ಆತ್ಮನೇ ಪದ ರೂಪ ಚೇಂಜ್ ಆಗ್ತವೆ, ಇಲ್ಲ್ಯಾಕಾಯಿತು ಅಂದರೆ ಭಿದ್ದೇತ ಆಯ್ತಲ್ಲ ಆ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಭಿದ್ದೇತ ರೂಪ ಹೇಗೆ ಬಂತು ಇದು ಹಾಗೆ ಬಂದಿದೆ. ಅದನ್ನೆಲ್ಲ ಇವರು ಬರೆಯೋದಿಲ್ಲ. ಈಗ ಆದರೆ ಟಿಪ್ಪಣಿಕಾರರ ಕೆಲಸ. ಮುಂದೆ ಹೇಳೋದೆಲ್ಲ ಯಾರ ಕೆಲಸದು?
ಟಿಪ್ಪಣಿ ಇದನ್ನೆಲ್ಲ ಹೇಳೋದಿಲ್ಲ, ಟೀಕಾಕಾರ ಟಿಪ್ಪಣಿಕಾರ ಹೇಳಬೇಕು, ಆಚಾರ ಹೇಳೋದಿಲ್ಲ. ಸಾಮಾನ್ಯ ಕಷ್ಟಪಟ್ಟು ಮನೆ ಭಿಕ್ಷ ಬರೋ ಅಂತ ಕರೀತಾರೆ, ಒಪ್ಕೊಂಡ್ಬಿಡ್ತಾರೆ. ಮೂದೋಯ್ತು, ಎಷ್ಟೊತ್ತಿ ಬರ್ತೀರಿ ಅದನ್ನೆಲ್ಲ ಕೇಳೋಕ್ಕಾಗೋದಿಲ್ಲ. ಎಷ್ಟೊತ್ತಿ ಬರ್ತೀವಿ, ಏನು ಅಡುಗೆ ಮಾಡಬೇಕು, ಮಂಟಪ ಎಲ್ಲಿ ಹಾಕ್ತೀರಿ, ಯಾರು ಕೇಳಬೇಕಂದ್ರೆ ಯಾರನ್ನು ಕೇಳಬೇಕು, ದಿವಾನರ ಅವರು ಕೆಲವರು ದಿವಾನರು, ಕೆಲವರು ಇನ್ನೂ ಕೆಲವರು ಕೇಳ್ತಾ ಬರೋ ಮತ್ತೆ ಅಲ್ಲೆಲ್ಲ ಕೇಳೋ, ಇವರು ಕೇಳ ಅವರೇ ಸಂಕೋಚ ಪಟ್ಬಿಡ್ತಾರೆ. ಸ್ವಾಮಿ ತೀರ್ಥ ಎಲ್ಲಿ ಕೊಡ್ತೀರಿ ಅಂತ ಅವ್ರನ್ನ ಕೇಳೋಕ್ಕಾಗಲ್ಲ. ಏನಂತ ಹೇಳಬೇಕು, ತೀರ್ಥ ವ್ಯವಸ್ಥೆ ಎಲ್ಲೇ ಆಗಿದೆ ಅಂತ ಹೇಳಬೇಕು. ಇವರಲ್ಲಿ ಇವ್ರು ಹುಡುದೆಲ್ಲ ಕಾಂಟ್ಯಾಕ್ಟ್ ಇಲ್ಲ ಅದಕ್ಕೆ. ಸೊ ಭಾಷ್ಯಕಾರ ಎಷ್ಟು ಮಾತಾಡ್ತಾರೆ ಮಿನಿಮಮ್, ಆ ಡೀಟೇಲ್ಸ್ ಎಲ್ಲ ಇವರು ತೋರಿಸ್ತಾರೆ. ಸೂತ್ರಕಾರರು ಅತಿ ಕಡಿಮೆ ಮಾತಾಡಿದರೆ ಸೂತ್ರಕಾರರು, ಸ್ವಲ್ಪ ಜಾಸ್ತಿ ಮಾಡಿದರೆ ಭಾಷ್ಯಕಾರರು, ಹೆಚ್ಚು ಹೇಳಿದರೆ ಟಿಪ್ಪಣಿಕಾರರು, ವಿವರಣೆ ಕೊಟ್ಟರೆ ಟಿಪ್ಪಣಿಕಾರರು, ಇಲ್ಲದ್ದು ಹೇಳಿದರೆ ಅನುವಾದ ಮಾಡಿದಾಗಲೇ, ಇಲ್ಲದ್ದು ಹೇಳೋದಿಂತ ಭಾಷ್ಯಕಾರರು. ಹೇಳಿದ್ದೇ ಇಲ್ಲ ಅವ್ರು ಬರ್ತಿರೋದು ಬರೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳೋದು ಅಂತ ಹೇಳೋದು. ಅದು ಪೂರ್ತಿ ಇವತ್ತು ಕಾರ್ಯದ ಆ ರೀತಿನೆ, ಹೇಳಿದ್ದೇ ಒಂದು ಬರೆದಿದ್ದೇ ಒಂದು. ಪರಮಾರ್ಥ ಪರಮಾತ್ಮ ಅದ್ವೈತ ಇತಿ ಪ್ರಥಮಾರ್ಥವ, ಅಥವಾ ಇದು ಏನು ಮಾಡಿದಿರಿ ಈಗ, ಒಂದು ಸಪ್ತಿ ಮಾಡಿದ್ವಿ, ಅಥವಾ ನೀವು ಪ್ರಥಮಾರ್ಥ ಮಾಡ್ಕೊಂಬಿಡಿ. ಪರಮಾರ್ಥ ಅಂದರೆ ಪರಮಾತ್ಮ ಅಂತ ಅರ್ಥ, ಗೊತ್ತಾಯ್ತಾ? ಏನು ಬಂತೀಗ ಅದ್ವೈತ, ಪರಮಾತ್ಮ ಅದ್ವೈತ ಅಂದರೆ ದೇವರಲ್ಲಿ ಭೇದ ಇಲ್ಲ, ಆ ಅರ್ಥದಲ್ಲೂ ಸರಿನೇ. ಸಪ್ತಿ ಮಾಡಿಕೊಂಡ್ರೂ ಸರಿ, ಆಮೇಲೆ ಪ್ರಥಮ ಮಾಡಿಕೊಂಡ್ರೂ ಸರಿ. ನಹಿ ವಿದ್ಯಮಾನ ನಿವರ್ತತೆ ಇತಿ ನಿಯಮ, ಒಂದು ನಿಯಮ. ನಹಿ ವಿದ್ಯಮಾನ ನಿವರ್ತತೆ ಅಂದ್ರೇನು, ಸಮಥಿಂಗ್ ಕೆನಾಟ್ ಬಿಕಮ್ ನಥಿಂಗ್ ಅಂತ. ವಿದ್ಯಮಾನ ಅಂದರೆ ಸಮಥಿಂಗ್, ನಿವರ್ತತೆ ಅಂದ್ರೂ ನಥಿಂಗ್, ಸಮಥಿಂಗ್ ನಥಿಂಗ್ ಆಗುತ್ತಾ, ಆಗೋದೇ ಇಲ್ಲ ಅಂತ ನಿಯಮ ಇದೆ. ಅರ್ಥ ಆಯ್ತಾ? ಶಾಸ್ತ್ರದ ನಿಯಮ ಇದೆ, ಇಲ್ಲದ್ದು ಬರೋದಿಲ್ಲ, ಇದ್ದಿದ್ದು ಹೋಗೋದಿಲ್ಲ. ಉತ್ಪದ್ಯಮಾನಂ ಹಿ ಪ್ರಾಯೋ ನಿವರ್ತತೆ, ಯಾವುದು ಹುಟ್ಟಿರುತ್ತೋ ಅದು ಹೋಗುತ್ತೆ, ಅನಾದಿಯಾದದ್ದು ಹೋಗೋದಿಲ್ಲ. ಜೀವೇಶ್ವರ ಪ್ರಕೃತ್ಯಾಧಿಕಂ ಬಹುಲಂ ಹಿ ವಿದ್ಯಮಾನಂ ನಿವರ್ತತೆ ನಚ. ಹಾಂ, ಪ್ರಾಯ ಅಂತ ಹೇಳಿದರೆ ಉತ್ಪದ್ಯಮಾನ, ಒಂದು ಪ್ರಾಯ ಶಬ್ದ ಹೇಳಿದರು, ಉತ್ಪದ್ಯಮಾನವಾದ್ದು ಕೂಡ. ಉದಾಹರಣೆಗೆ ಮೋಕ್ಷ ಆಮೇಲೆ ಬಂತು, ಬದ್ದಿರಲಿಲ್ಲ, ಅದು ಪ್ರಾಯ ಅಂತ ಹೇಳಿದರೆ ಅದು ಹೋಗೋದಿಲ್ಲ ಅಂತ. ಈಗ ಉದಾಹರಣೆ ಇನ್ನೊಂದಿದೆ, ಈಗ ಪ್ರಾಗಭಾವ ಹುಟ್ಟಿತು, ಅದು ಹೋಗೋದಿಲ್ಲ, ಮತ್ತೆ ಮುಗಿದೋಯ್ತು, ಗೊತ್ತಾಯ್ತು ಅಂತ. ಅದಕ್ಕೆ ಪ್ರಾಯ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಮೋಸ್ಟ್ಲಿ ಅಂತ ಹೇಳಿದಾಗ ಅಪ್ಪು ಎಕ್ಸೆಪ್ಷನ್ ಇದೆ ಅಂತ ಅರ್ಥ ಪ್ರಾಯ ಶಬ್ದಕ್ಕೆ. ಜೀವೇಶ್ವರ ಪ್ರಕೃತ್ಯಾಧಿಕಂ ಬಹುಲಂ ಹಿ ವಿದ್ಯಮಾನಂ ನಿವರ್ತತೆ, ಅದಕ್ಕೆ ಜೀವ ಈಶ್ವರ ಪ್ರಕೃತಿ ಮೊದಲಾದ ಬಹುವಸ್ತುಗಳು ಇದ್ದರಲ್ಲೂ ಕೂಡ ಹೋಗೋದೇ ಇಲ್ಲ. ನಚ್ಚ ಕಲ್ಪಿತೋ ವಿಕಲ್ಪ ಇತಿ ಪಕ್ಷೆ ಕಲ್ಪಿತೋ ಯದಿ ಇತಿ ಯದಿ ಶಬ್ದೋ ಯುಜ್ಯತೆ. ಈಗ ಒಂದು ಪ್ರಶ್ನೆ ಹಾಕ್ಕೊಂಡ್ರು, ನಿನ್ನ ಪ್ರಕಾರ ಇದು ಕಲ್ಪಿತ ಅಂದರೆ ಭ್ರಾಂತ, ಅದಕ್ಕೆ ಹೋಗುತ್ತೆ ಅಂತ ಹೇಳೋದಾದರೆ, ಯದಿ ಅಂತ ಪದ ಹಾಕಿದ್ದಾರಲ್ಲಿ, ಪ್ರಪಂಚೋ ಯದಿ ವಿದ್ಯೇತ ಅಂತ ಹೇಳಿದ್ದಾರೆ. ಯದಿ ಶಬ್ದಕ್ಕೆ ಏನರ್ಥ? ಒಂದು ವೇಳೆ ಅಂತ ಅರ್ಥ. ಒಂದು ವೇಳೆ ಶಬ್ದಕ್ಕೆ ತರ್ಕ ಅಂತ ಅರ್ಥ ಅದಕ್ಕೆ, ಗೊತ್ತಾಯ್ತಾ? ಅಂದಮೇಲೆ ಯದಿ ಯಾಕೆ ಹಾಕಿದ್ರೆ ಆಗಿದ್ರೆ ಇವ್ರಿಗೆ ಪ್ರಾಬ್ಲಮ್ ಬಂತದ್ದು, ಯದಿ ಅನ್ನೋ ಪದ ಅವ್ರಿಗೆ ಅನುಕೂಲವಾಗಿಲ್ಲ, ಅದನ್ನು ಬಿಟ್ಬಿಡ್ತೀವಿ ಅಂತಾರೆ. ಹಾಗೆಲ್ಲ ಬಿಡ್ಲಕ್ಕೆ ಬರೋದಿಲ್ಲ. ಯದಿ ನಚ ನಿವರ್ತೇತನ ಸಂಶಯ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಇತ್ಯಾದಿನ ಅನಿಷ್ಟಾಪಾದನ ರೂಪ ಶಬ್ದೋ ಯುಜ್ಯತೆ. ಅನಿಷ್ಟಾಪ ತರ್ಕ ಅಂದ್ರೇನು? ಅನಿಷ್ಟಾಪಾದ ರೂಪ. ನಾಳೆ ಬರೋದಿಲ್ಲ ಹಾಗಿದ್ರೆ ಬಿಡು, ಹಾಗಿದ್ರೆ ಏನು ಲೀವ್ ನಿನ್ಗೆ ಕೊಡೋದಿಲ್ಲ, ನಾಳೆ ಸ್ಯಾಲ್ರಿ ಇಲ್ಲ, ಬರೋದಿಲ್ಲ ತಾನೇ, ಸ್ಯಾಲ್ರಿ ಇಲ್ಲ, ಬರದೇ ಹೋದರೆ ಹೀಗಾಗುತ್ತೆ. ಏನು ನೀನು ಸಂಧ್ಯಾ ಮಾಡಿದ್ರೆ ಊಟ ಇಲ್ಲ, ಏನು ಏನು ಅರ್ಥ ಇದಕ್ಕೀಗ? ಹಾಗೆ ಮಾಡಿದರೆ ಹೀಗಿಲ್ಲ. ಯದಿ ಅನ್ನೋ ಶಬ್ದಕ್ಕೆ ಏನರ್ಥ? ತರ್ಕ ಇದು. ಪ್ರಪಂಚ ಯದಿ ವಿದ್ಯೆ ಅಂತ ಜಗತ್ತೇನಾದ್ರೂ ಕಲ್ಪಿತವಾಗಿದ್ದರೆ ಅದು ಹೋಗ್ತಿತ್ತು, ಕಲ್ಪಿತವಾಗಿಲ್ಲ ಅಂದರೆ ಅದು ಹೋಗೋದಿಲ್ಲ. ಅರ್ಥ ಆಯ್ತಾ? ಈಗ ಆ ರೀತಿ ನೀವು ಬರೋದಿಲ್ಲ ಅಂತ ಹೇಳಿದರೆ ಕೊಡೋದಿಲ್ಲ, ಹಾಗಿದ್ರೆ ಬರ್ತೀವಿ, ಬರ್ತೀವಿ ಹೋದ್ರೆ ಹಾಗಿರೋ ಕೊಡ್ತೀನಿ, ವಾಪಸ್ ಬರಬೇಕು ಅದಕ್ಕೆ. ಯದಿ ವಿಪರ್ಯ ಪರ್ಯವಸಾನ, ಪಂಚ ತರ್ಕಗಳು ಪಂಚಾಂಗಗಳು ಅಂತ ಹೇಳ್ತಾರೆ. ತರ್ಕದ ಪಂಚಾಂಗ, ದಿನದ ಪಂಚಾಂಗ ಬೇರೆ, ತರ್ಕದ ಪಂಚಾಂಗಗಳು ಬೇರೆ. ವಿಕಲ್ಪ ಅದೆಲ್ಲ ಬಂದಿದೆ, ಪ್ರಮಾಣ ಪದ್ಧತಿಯಲ್ಲಿ ಆಗಿದೆ, ಆಗಿದೆ, ಹೋಗಿಬಿಟ್ಟಿದೆ, ಅದು ಅದಾಗಬಾರ್ದು, ಹೋಗಬಾರ್ದು, ಅಷ್ಟೇ ಇರಬೇಕದು. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಇತ್ಯಾದಿನ ಅನಿಷ್ಟಾಪಾದನ ರೂಪ ಶಬ್ದೋ ಯುಜ್ಯತೆ ಅಂತ. ಅನಿಷ್ಟಾಪಾದ ರೂಪವಾದ ಶಬ್ದ ಹಾಕ್ತಿರಲಿಲ್ಲ, ಹಾಕಿದ್ದಾರೆ, ಆದ್ದರಿಂದ ನೀನು ಹೇಳೋ ಅರ್ಥ ಅಲ್ಲ. ಕಲ್ಪಿತತ್ವಂಚ ಶ್ರುತೇರ್ ಅಭಿಪ್ರಾಯ, ಆದ್ದರಿಂದಲೇ ಶ್ರುತಿಗೆ ಕಲ್ಪಿತವಾಗಿದ್ದರೆ ಹೋಗುತ್ತೆ ಅಂತ ಅಷ್ಟೇ ಅರ್ಥ ಹೊರತು ಇರೋದು ಹೋಗುತ್ತೆ ಅಂತಲ್ಲ. ಅವಿದ್ಯಮಾನೋ ಎಂ ಪ್ರಪಂಚೋ ನಿವರ್ತತೆ ಕಲ್ಪಿತೋ ವಿಕಲ್ಪೋ ನಿವರ್ತತೆ ಇತ್ತೇವ ಶಬ್ದ ಶಾತ್. ಎಲ್ಲವೂ ನಿಮ್ಮ ಪ್ರಕಾರ ಇದ್ದಿದ್ರೆ ಅವಿದ್ಯಮಾನೋಯಂ ಪ್ರಪಂಚ ನಿವರ್ತತೆ, ಇಲ್ಲದೇ ಇರತಕ್ಕಂಥ ಪ್ರಪಂಚ ಹೋಗುತ್ತೆ ಅಂತಿರಬೇಕಾಗಿತ್ತು. ಕಲ್ಪಿತೋ ವಿಕಲ್ಪೋ ನಿವರ್ತತೆ, ಅದೇ ರೀತಿ ಕಲ್ಪಿತವಾದ ಭೇದ ಹೋಗಬೇಕಾಗಿತ್ತು, ಇಂತಿರ್ತಿತ್ತು, ಅದಿಲ್ಲ. ಮತ್ತು ನಿವರ್ತೇತ ಇತಿ, ನಿವರ್ತತೆ ಬೇರೆ ನಿವರ್ತೇತ ಬೇರೆ, ನಿವರ್ತತೆ ಹೋಗುತ್ತದೆ, ನಿವರ್ತೇತ ಹೋಗಬೇಕಾಗ್ತಿತ್ತು. ಡಿಫ್ರೆನ್ಸ್ ಗೊತ್ತಾಯ್ತಾ? ನಿವರ್ತತೆ ಅಂದರೆ ಹೋಗುತ್ತೆ, ಆಯ್ತು, ನಿವರ್ತತೆ ಪದ ಇಲ್ಲ ಅಲ್ಲಿ, ನಿವರ್ತೇತ ಅಂತ ಪದ ಇದೆ. ಹೋಗಬೇಕಾಗ್ತಿತ್ತು ಅಂದರೆ ಹೋಗೋದಿಲ್ಲ ಅಂತಲೇ ಅರ್ಥ. ನಿವರ್ತ ಅದು ದತ್ತು ನಿವರ್ತೇತ ಇತಿ, ಅತಃ ಸತ್ಯತಾ ವಿಷಯ ಮಿದಂ ವಾಕ್ಯಂ. ಆದ್ದರಿಂದ ಇಲ್ಲಿ ಹೇಳಿರೋ ವಾಕ್ಯ ಯಾವುದಕ್ಕೆ ಹೊರಟಿದೆ? ಇದು ಸತ್ಯ ಹೇಳೋದಕ್ಕಂತ, ಸತ್ಯ ಅಂತ ಹೇಳೋದಕ್ಕೆ ಹೊರಟಿದೆ ಹೊರತು ಜಗತ್ತನ್ನು ಸುಳ್ಳು ಅಂತ ಹೇಳೋದಕ್ಕೆ ಹೊರಟಿಲ್ಲ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ, ಏತಾಂ ದೃಷ್ಟಿ ಮಮಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ ಇತಿ ನಿಂದನಾಚ. ಮತ್ತು ಯಾರು ಜಗತ್ತನ್ನು ಅಸತ್ಯ ಅಂತ ಹೇಳ್ತಾರೋ ಅವರನ್ನು ಬೈದಿದ್ದಾರೆ. ಇನ್ನೊಂದು ಕಡೆ ಗೀತಾ ತಗೋಬೇಕೀಗ, ಗೀತಾದಲ್ಲಿ ಬೈದ್ಬಿಟ್ಟಿದ್ದಾರೆ. ಸೊ ಅಂತ ಅರ್ಥ ಉಪನಿಷತ್ ಹೇಳುತ್ತೆ. ಗೀತಾ ಕೂಡ ಏನದು? ಅದು ಉಪನಿಷತ್ತೆ. ಭಗವದ್ಗೀತಾಸು ಉಪನಿಷತ್ಸು. ಆದ್ದರಿಂದ ಉಪನಿಷತ್ತು ಉಪನಿಷತ್ತು ಪರಸ್ಪರ ಏನು ಮಾಡ್ಕೊಂಬೋದಿಲ್ಲವೋ, ಕಾಂಟ್ರಾಕ್ಟ್ ಮಾಡೋದಿಲ್ಲ. ಅದರಿಂದಾಗಿನೇ ಅದು ಬಾಧಕ ಕೊಟ್ರಿ. ಅಸತ್ಯ ಅಂತ ಹೇಳೋರು ಅಯೋಗ್ಯರು, ಬುದ್ಧಿ ಇಲ್ಲವರು ಅಂತ ಹೇಳಿಬಿಟ್ಟಿದ್ದಾರೆ. ಅಂದಮೇಲೆ ಅದು ಸರಿಯಲ್ಲ. ಮತ್ತು ವಿದ್ಯಾತ್ಮನಿ ಭಿದಾಬೋಧ, ಈ ಉದ್ಧವ ಕೇಳೋ ಪ್ರಶ್ನೆ ಇದು. ಯಾವುದರಲ್ಲಿ? ಏಕಾಸ್ಕಂದದೊಳಗೆ ಕೆಲವು ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಕಶ್ಯಮಃ ಕೋ ದಮಃ, ಪ್ರಶ್ನೆ ಅದು. ಶಮ ಅಂದ್ರೇನು, ದಮ ಅಂದ್ರೇನು, ಆಮೇಲೆ ದರಿದ್ರ ಅಂದರೆ ಯಾರು, ಇವೆಲ್ಲ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಅದು ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ. ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಕಾ ವಿದ್ಯಾ, ವಿದ್ಯಾ ಅಂದ್ರೇನು ಅಂತ ಕೇಳ್ತಾನೆ. ಅದು ಕೃಷ್ಣ ಕೊಟ್ಟ ಉತ್ತರ. ಆತ್ಮನಿಭಿದಾ ಬೋಧ, ಆತ್ಮನಿಭಿದಾ ಬೋಧ. ಜೀವೇಶ್ವರಿಗೆ ಭೇದ ಹೇಳೋದೇ ವಿದ್ಯೆ. ವಿದ್ಯೆ ಫಂಡಮೆಂಟಲ್ ಡೆಫಿನೇಷನ್ನೇ ಅದು. ಭೇದ ಹೇಳಿದರೆ ವಿದ್ಯೆ, ಅಥವಾ ಅಭಿದಾ ಬೋಧ, ದೇವರಲ್ಲಿ ಅಭೇದ ಹೇಳಿದ್ರೇ ವಿದ್ಯಾ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಗೊಂದಲನೇ ಇಲ್ಲ. ಕ್ಲಿಯರೇ ಭಾಗವತ ಪುರಾಣ ನಮ್ಮ ವಿಷಯ ಹೇಳ್ತಾ ಇದೆ, ನೀನು ಹೇಳೋದನ್ನು ಹೇಳ್ತಾ ಇಲ್ಲ. ಜುಷ್ಟಂ ಯದಾ ಪಶ್ಯ, ಇನ್ನೊಂದು ವಾಕ್ಯ ಜುಷ್ಟಂ. ಯಾಕಂದರೆ ವಿದ್ಯಾತ್ಮನಿ ಭಿದಾ ಅಬೋಧ, ಅಲ್ಲಿ ಬಿಡು, ಇಲ್ಲೇ ಅಲ್ಲ, ಆಮೇಲೆ ಬರುತ್ತೆ. ವಿದ್ಯಾತ್ಮನಿ ಭಿದಾ ಅಬೋಧ ಅಂತ ಬಿಡಿಸ್ಕೋಬೇಕು. ಮೀರಿ ಮಾಡಿಸ್ಕೊಂಡ್ರೆ ಭಿ ಆತ್ಮನಿ ಭಿದಾ ಅಬೋಧ. ಆಮೇಲೆ ಆತ್ಮನಿ ಅಂದರೆ ಪರಮಾತ್ಮನೇ, ಜೀವಾತ್ಮರಲ್ಲಿ ಭಿದಾ ಬೋಧ ತಿಳಿಸ್ಕೊಡೋದು. ತತ್ವಮಸಿ ಅತತ್ವಮಸಿ ಆಗ ಇದು ಕೂಡ ಹಾಗೇನೆ. ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಇತ್ಯಾದಿ ಭೇದ ಜ್ಞಾನಸ್ಯ ಪ್ರಶಂಸಾನಾಚ. ಮತ್ತೆ ಹೇಳ್ತಾರೆ ಉಪಷತ್ತನ್ನು ಹೇಳಿಬಿಟ್ಟಿದ್ದಾರೆ ಅಲ್ಲೇನೆ, ಅದೇ ಉಪಷತ್ತಿನಲ್ಲಿ. ಯಾವಾಗ ಮುಕ್ತಿ ಆಗುತ್ತೆ ಗೊತ್ತಾ? ಯಾವಾಗ ಅನ್ಯಮೀಶಂ ಪದ ಯದಾ ಪಶ್ಯತಿ, ನಮ್ಮಿಂದ ಬೇರೆಯಾಗಿ ದೇವರು ನೋಡ್ತೇವಲ್ಲ ಆವಾಗ ಮುಕ್ತನಾಗ್ತಾನೆ ಅಂತ ಹೇಳಿದ್ದಾರೆ. ಸೊ ಬೇರೆಯಾಗಿ ನೋಡ್ತಾನೆ ಅಂದರೆ ಏನರ್ಥ? ಭೇದ ನೋಡ್ತಾ, ಭೇದ ನೋಡ ಮುಕ್ತನಾಗ್ತಾನೆ, ಇಲ್ಲವರು ಮುಕ್ತನಾಗೋದಿಲ್ಲ. ಇವೆಲ್ಲ ಕ್ಲಿಯರ್ ಆಗಿರೋದ್ರಿಂದ ಯೋಚನೆ ಇಲ್ಲ. ಅಥೋ ಅಸನಾನ್ವಿತತ್ವಾಚ್ಯ ಅಸ್ಮಿ ಇತಿ ಭಗವನ್ನಾಮ ಏವ ಏತತ್. ಇದೆಲ್ಲ ಯಾತಕ್ಕೆ ಶುರುವಾಗಿತ್ತು? ಸರ್ವಮಸ್ಮಿ ಅಂತ ಬಂದಿತ್ತು. ಅದಕ್ಕೆ ಇಷ್ಟೆಲ್ಲ ವಾಕ್ಯಾರ್ಥ ಬಂತು. ನಾನೇ ಅಸ್ಮಿ ಅಂತ ಯಾಕೆ ತಿಳ್ಕೊಬಾರದು ಅಂದರೆ, ಅಸ್ಮಿ ಎಂಬುದು ಕ್ರಿಯಾಪದವಾಗಿ ಬಂದಿಲ್ಲ ಇದು. ಅಸ್ಮಿ ಎಂಬುದು ಏನದು? ದೇವರ ಹೆಸರು. ಅಥವಾ ಅಸನಾನ್ ಮಿತತ್ವಾಚ್ಯ ಅಸ್ಮಿ ಇತಿ ಭಗವನ್ನಾಮ ಏವ ಏತತ್. ದೇವರ ಹೆಸರೇ ಹೊರತು ಇದು ನಾವು ಕ್ರಿಯಾಪದವಾಗಿ ಬಂದಿಲ್ಲ ಅಂತ ಹೇಳಿದರು. ಕ್ರಿಯಾಪದ ಅದು ಉತ್ತಮ ಪುರುಷ ಎಂಬ ಪದ ತೆಗೆದುಹಾಕಿಬಿಡು, ಇದು ಬಂದಿರೋದೇ ಬೇರೆ ಅಂತ ತಿಳಿಸಿದರು. ಭಗವನ್ನಾಮ ಏವ ಏತತ್. ಅಲ್ಲಿಗೆ ಅಷ್ಟೊತ್ತು ವಾಕ್ಯ ಅರ್ಥ ಮುಗಿದು. ಆಚಾರ್ಯ ಸಾಮಾನ್ಯವಾಗಿ ಬೇರೆ ಕಡೆ ಬಂದಾಗ ವಾಕ್ಯಾರ್ಥಗಳನ್ನು ಅಲ್ಲಿ ಸ್ವಲ್ಪ ಪ್ರಸಂಗಿಕವಾಗಿ ಮಾತ್ರ ಮಾಡ್ತಾರೆ. ಯಾಕೆ ಅಲ್ಲಿ ಓದ್ದೇ ಇದ್ದವರಿಗೆ ಅನುಕೂಲವಾಗಿ ಇಲ್ಲಿಂದ ಅಲ್ಲಿ ಹೋಗಲಿ ಅಂತೇಳಿ, ಪೂರ್ತಿ ಹೇಳದೆ ಹೋಗಿಬಿಟ್ರೆ ಹೇಳೇ ಇಲ್ಲ ಅಂತ ಆಗ್ತದೆ ಅಂಥೇಳಿ ಸ್ವಲ್ಪ ಹಿಂಟ್ ಕೊಡ್ತಾರೆ ಅಷ್ಟೇ. ಜೊತೆಗೆ ಅಲ್ಲಿ ಹೇಳಿದ್ರೆ ಸ್ವಲ್ಪ ವಿಷಯನೂ ಹೇಳಿಬಿಡ್ತಾರೆ, ಪೂರ್ತಿ ರಿಪೀಟ್ ಮಾಡೋದಿಲ್ಲ, ಹೊಸ ಲಿಂಕ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಹೌದೌದು, ಉತ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಎರಡು ರೀತಿ. ಯಾರೋ ಕೇಳಿದ್ದಕ್ಕೆ ಉತ್ತರ ಕೊಡೋದು ಒಂದು, ಅಥವಾ ಕೇಳಬಹುದಾದ ಪ್ರಶ್ನೆ ಕೇಳಿ ಉತ್ತರ ಕೊಡೋದು ಒಂದು, ಎರಡು ರೀತಿಯಲ್ಲಿರುತ್ತೆ. ಯಾರೋ ಕೇಳಿದರೆ ಅದಕ್ಕೂ ಉತ್ತರ ಕೊಡಬೇಕು, ಮುಂದೆ ಯಾರೋ ಕೇಳಬಹುದು ಅಂದರೆ ಉತ್ತರ ಕೊಡಬೇಕು, ಅಥವಾ ಮನಸ್ಸಲ್ಲಿ ಅದಾಗಿ ಬರಬಹುದು ಅಂತ ಉತ್ತರ ಕೊಡ್ಬೋದು. ಅದಕ್ಕೆ ಹೇಳ್ತಾ ಅದೇನಂತ ಆಹಿತ ಶಂಕ ಅಂತಿದ್ರು. ಆಹಿತ ಶಂಕ ಅಂದ್ರೆ ಏನು? ನಾವೇ ಶಂಕ ಮಾಡ್ಕೊಂಡು ಉತ್ತರ ಕೊಟ್ಟರೆ ಆಹಿತ, ಇನ್ನೊಬ್ಬರು ಕೇಳಿದ ಪೂರ್ವಪಕ್ಷನೆ. ಅದು ವಿನರ್ದಿ ಸಾಮ್ನೋ ವೃಣೇ ಪಶವ್ಯಂ ಇತ್ಯಗ್ನೇ ಉದ್ಗೀಥೋ ಅರಿರುಕ್ತ ಪ್ರಜಾಪತೇ ನಿರುಕ್ತ ಸೋಮಸ್ಯ ಮೃದು ಶ್ಲಕ್ಷ್ಣಂ ವಾಯೋ ಶ್ಲಕ್ಷ್ಣಂ ಬಲವದಿಂದ್ರಸ್ಯ ಕ್ರೌಂಚಂ ಬೃಹಸ್ಪತೇರಪಧ್ವಾಂತಂ ವರುಣಶ್ಯತಾನ್ ಸರ್ವಾನೇವ ಉಪಸೇವೇತ ವಾರುಣಂ ತ್ವೇವ ವರ್ಜಯೇತ್. ಈ ಮುಂದೆ ಶುರುವಾಯಿತು ಸಾಮಗಾನಸ್ಯ ಧ್ವನಿ ಪ್ರಭೇದಗಳು. ಸಾಮಗಾನ ಹೇಳೋದ್ರಲ್ಲೂ ಕೂಡ ಧ್ವನಿಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಒಂದೇ ರಾಗನ ಬೇರೆ ಬೇರೆ ವ್ಯಕ್ತಿ ಹೇಳಿದಾಗ ಅದು ಬೇರೆ ಬೇರೆ ರೀತಿಯೇ ಕೇಳಿಸುತ್ತೆ. ರಾಗ ಒಂದೇ ಇರಬಹುದು, ಹಾಡೋರ ಕಂಠದ ಮೇಲೆ ಅದು ವ್ಯತ್ಯಾಸ ಕಾಣುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಒಳ್ಳೆ ಸ್ವಾರಸ್ಯವಾದ ಕೆಲವು ಹೊಸ ವಿಷಯ ಇದೆಲ್ಲ ಕೂಡ. ಅಭಿಮಂಥತಿ ಅಗ್ನಿರ್ಹಿಂಕಾರೋ ತ್ರಯಿ ವಿದ್ಯಾ ಆಯಿತು. ವಿನರ್ದಿ ಸಾಮ್ನೋ ಅನ್ನು 66ನೇ ಪುಟ. ಸಾಮ್ನೋ ವೃಣೇ ಪಶವ್ಯಂ ಇತಿ ಅಗ್ನೇಹೇ ಉದ್ಗೀಥೋ ಅನಿರುಕ್ತ. ಅದಕ್ಕೆ ಅರ್ಥ ಸಾಮನಾಮ್ನೋ ಹರೇಹೇ ವ್ಯಸ್ತ ಸಮಸ್ತ ಸಾಮೋಪಾಸ್ತಿರುಕ್ತ. ಸಾಮ ಅಂತಕ್ಕಂಥ ಹೆಸರಿನ ಹರಿಯ, ವ್ಯಸ್ತ ಸಾಮೋಪಾಸನೆ, ಸಮಸ್ತ ಸಾಮೋಪಾಸನೆ. ವ್ಯಸ್ತ ಸಾಮೋಪಾಸನೆ ಅಂದ್ರೇನೋ, ಒಂದೊಂದೇ ಇದರಿಂದ ಉಪಾಸನೆ ಮಾಡಿದ್ರೆ ವ್ಯಸ್ತ, ಅದು ಎಲ್ಲ ಸೇರಿ ಮಾಡಿದಾಗ ಸಮಸ್ತ. ವ್ಯಸ್ತ ಸಮಸ್ತೋಪಾಸನೆ ಹೇಳಿದರು. ತವ ತತ್ರ ಸಾಮ್ನಃ ಉದ್ಗಾನ ಪ್ರಕಾರಂ ಸಪ್ತಭೇದ ಮಾಹ. ಈ ಸಾಮವನ್ನು, ಒಂದೇ ಸಾಮವನ್ನು ಏಳು ಕಂಠದಲ್ಲಿ ಹೇಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಒಂದೇ ಸಾಮವನ್ನು ವಿನರ್ದಿ ಇತ್ಯಾದಿನ ಸಾಮ್ನಃ ಸಾಮನಾಮ್ನೋ ಹರೇ ವಿನರ್ದಿ ಗ ಗಾನ ಪ್ರಕಾರಂ, ವಿನರ್ತಿ ಅಂದರೆ ಗಾನ ಪ್ರಕಾರ, ವಿಶಿಷ್ಟೋ ನರ್ತೋ ನಾದೋ ಅಶಾಸ್ತಿ ಇತಿ ವಿನರ್ತಿ. ವಿಶಿಷ್ಟೋ ನಾದ ಅಂದರೆ ಗಾನ, ವಿಶಿಷ್ಟ ಅಂದರೆ ಪ್ರಕಾರ. ಸೊ ವಿನರ್ತಿ ಅಂದರೆ ಜ್ಞಾನ ಪ್ರಕಾರ. ವಿಶಿಷ್ಟ ನಾದೋಪೇತಂ ಗಾನಂ, ವಿಶಿಷ್ಟ ನಾದಗಳಿಂದ ಕೂಡಿದ ಗಾನ ಅನ್ನೋದು ಬೇರೆ ಬೇರೆಯಾಗಿದೆ. ಸಪಾದೈಕ ವರ್ಷ ಋಷಭ ಸ್ವರವತ್ ವಾ ಮೇಘಸ್ವರವತ್ ವಾ ಸ್ಥಿರಸ್ವರೋಪೇತಂ ಸಾಮನಾಮ ಭಗವತ್ಕರ್ತೃಕಂ ವಿರುದ್ಧಿ ಶಬ್ದಿತಂ ಗಾನಮಹಂ ಋಣೇ. ಇಲ್ಲಿ ಭಗವಂತನ ಜ್ಞಾನ ಹೇಗಿರಬೇಕು ಅಂದರೆ ಸಪಾದ ಏಕ ವರ್ಷ ಋಷಭ ಸ್ವರವತ್, ಒಂದು ವರ್ಷ ಮೂರು ತಿಂಗಳಾಗಿರ್ಬೇಕಂತೆ. ಅಂಥ ಒಂದು ಹೋರಿ ಅಂತಾರೆ ಅದು, ಹೋರಿ. ಅಂಥ ಹೋರಿಯ ಧ್ವನಿ ಇದ್ದಾಗೆ ದೇವರ ಧ್ವನಿ ಇರ್ತದೆ. ಮೇಘಸ್ವರವತ್, ಮೇಘ ಗಂಭೀರವಾದಾಗಿ ಮಾತಾಡ್ತಾ ಇರ್ತದೆ ಅಥವಾ ಮೇಘದ ಸ್ವರದಂತೆ ಇರ್ತದೆ. ಇದೇನಂತಾರೆ ಇವಕ್ಕೆ ಸ್ಥಿರಸ್ವರ ಅಂತ ಹೆಸರು. ಇದರಿಂದ ಕೂಡಿರೋ ಗಾನ ಒಂದು ವಿಧವಾದ ಗಾನ. ತಾದೃಶ ಸ್ವರೋಪೇತಂ ಏವ ಸಾಮಗಾನಂ ಕುರಿಯಾಮಿತಿ ಋಷೇಹೇ ವಾಕ್ಯಂ ಉದ್ಗಾತುರ್ವ. ಆ ರೀತಿ ಹೇಳೋದು ಅಂದರೆ ಒಂದು, ತಾದೃಶ ಸ್ವರಸ್ಯವ ಸರ್ವೋತ್ತಮತ್ವಾತ್ ತಾದೃಶ ಸ್ವರೇಣ ಇವ ಉದ್ಗಾತ ಸಾಮಗಾಯೇದಿತಿ ಭಾವ. ಇದು ನಂಬರ್ ಒನ್. ಇದು ಮೇಘ ಗಂಭೀರವಾದ ಧ್ವನಿಯಿಂದ ಸಾಮಗಾನ ಮಾಡಿದರೆ ಅತಿ ಶ್ರೇಷ್ಠವಾದಂಥ ಗಾನ. ಸಾಮಾನ್ಯವಾಗಿ ಅದನ್ನೇ ಮಾಡಬೇಕು ಅಂತ ಹೇಳಿದ್ದಾರೆ. ತಾದೃಶ ಸ್ವರ ಅಶಕ್ತವು, ಯಾವುದೋ ಕಾರಣಕ್ಕೆ ಆ ಸ್ವರ ಮಾಡೋಕ್ಕಾಗಲಿಲ್ಲ, ಏನು ಮಾಡಬೇಕಾಗ, ಬೇರೆ ಸ್ವರ ಉಪಯೋಗಿಸ್ಬೋದು. ಯಾವ ಸ್ವರಗಳು ಅಂದರೆ ಹೇಳ್ತಾರೆ, ಸ್ವರಾಂತರೇಣ ಗಾತವ್ಯಮಿತಿ ಭಾವೇನ ತತ್ ಪ್ರಭೇದಾನಾಹ ಪಶವ್ಯಮಿತ್ಯಾದಿನ. ಪಶವ್ಯ ಗಾನ ಅಂತ ಒಂದಿದೆ, ಪಶವ್ಯ ಸ್ವರ. ಏನು ಪಶವ್ಯ ಸ್ವರ ಅಂದರೆ ಏನು, ಪಶ್ಯಮಿತಿ ಅಗ್ನೇಹೇ ಅಗ್ನೇರ್ ಉದ್ಗೀತ ಉದ್ಗಾನಂ ಪಶವ್ಯಮಿತಿ. ಅಗ್ನಿ ಉಡಿಬೇಕಾದ್ರೆ ಒಂದು ಶಬ್ದ ಮಾಡುತ್ತೆ ಜ್ವಾಲೆ ಬರಬೇಕಾದ್ರೆ, ಆ ಜ್ವಾಲೆ ಶಬ್ದ ಇದೆಯಲ್ಲ ಆ ರೀತಿ ಮಾಡೋದು ಪಶವ್ಯ ಸ್ವರ ಅಂತ ಹೆಸರು. ಇತಿ ಶಬ್ದ ಪ್ರಕಾರವಾಚಿ ಸ್ತ್ರೀ ಪಶು ಸಂಬಂಧಿ ಸ್ವರ ಪ್ರಕಾರಮಿತ್ಯರ್ಥ. ಅದರಲ್ಲೂ ಕೂಡ ಸ್ತ್ರೀ ಪಶು ಸಂಬಂಧಿಯಾದ ಸ್ವರ, ಆ ರೀತಿ ಹೇಳ್ತಕ್ಕಂಥ ಇನ್ನೊಂದು ಸಾಮಗಾನ ಅದರಲ್ಲಿ ಮಾಡಬಹುದು. ಪ್ರಜಾಪತಿರ್ ಬ್ರಹ್ಮಣ ಉದ್ಗೀತ ಉದ್ಗಾನಂ ಅನಿರುಕ್ತ ಅನುಪಮೋ ಗಂಭೀರ ಇತ್ಯರ್ಥ. ಇನ್ನು ಪ್ರಜಾಪತಿಯ ಗಾನ, ಬ್ರಹ್ಮದೇವರ ಗಾನ ಇದೆ, ಅದಕ್ಕೇನಂತಾರೆ, ಅದಕ್ಕೆ ಅನಿರುಕ್ತ ಅಂತ ಹೇಳ್ತಾರೆ. ಅನಿರುಕ್ತ ಅಂದರೆ ಏನು, ಅನುಪಮ ಗಂಭೀರವಾದ ಧ್ವನಿ, ಅದು ಬ್ರಹ್ಮದೇವರ ಧ್ವನಿ, ಆ ರೀತಿಯಲ್ಲಿ ಹೇಳಬಹುದು. ಸಾಮಸ್ಯ ಉದ್ಗೀತ ನಿರುಕ್ತ ಸಾಕ್ಷಾತ್ ಘಂಟಾನಿನಾದವತ್. ಹೇಗಿರ್ತದೆ ಅಂದರೆ ಒಟ್ಟು ಘಂಟಾನಾದಂತೆ ಬಂದರೆ ಅದು ಗಂಟೆಯಂಥ ಧ್ವನಿ, ಗಂಟೆ ಹೊಡೆದ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಅದಕ್ಕೆ ಸೇರಿ. ವಾಯೋ ಉದ್ಗೀತ ಮೃದು ಶ್ಲಕ್ಷ್ಣಂ ಮೃದುಮೇಘಸ್ವರವತ್ ವಿಂಶತಿ ವರ್ಷ ಋಷಭ ಸ್ವರವದ್ವಾ. ವಾಯುದೇವರ ಸಾಮಗಾನ ಹೇಗಿರುತ್ತೆ ಅಂದರೆ ಮೃದುವಾಗಿರುತ್ತೆ ಅದು, ಎಷ್ಟು ಅಥವಾ ಮೇಘದ ಗಂಭೀರವಾಗೇ ಇರುತ್ತೆ. ವಿಂಶತಿ ವರ್ಷ ಋಷಭ ಸ್ವರವದ್ವಾ ಅಥವಾ 20 ವರ್ಷದ ಎತ್ತು ಋಷಭ ಆ ಸ್ವರದಂತೆ ಇರುತ್ತಂತೆ. ಅದು ನೋಡಿದರೆ 1.5 ವರ್ಷದ ಹೋರಿ, ಇದು ನೋಡಿದರೆ ಪೂರ್ಣ ಬೆಳೆದ 20 ವರ್ಷದ ಋಷಭ, ಆ ರೀತಿ ಸ್ವರ ಇರಬಹುದು ಅದು ವಾಯುದೇವರದ್ದು. ಇಂದ್ರಸ್ಯ ಉದ್ಗೀತ ಶ್ಲಕ್ಷ್ಣಂ ಬಲವತ್ ತೀವ್ರ ಮೇಘ ಗರ್ಜನವತ್. ಇಂದ್ರದೇವರ ಸ್ವರ ಶ್ಲಕ್ಷ್ಣ ಅಂತ ಹೆಸರು ಅದಕ್ಕೆ. ಶ್ಲಕ್ಷ್ಣ ಅಂದರೆ ತೀವ್ರ ಮೇಘ ಗರ್ಜನವತ್, ಜೋರಾಗಿ ಗುಡುಗಿದರೆ ಹೇಗೋ ಆ ರೀತಿ ಇರುತ್ತೆ. ಬೃಹಸ್ಪತಿಹೇ ಕ್ರೌಂಚ ಪಕ್ಷಿ ಸ್ವರವತ್ ಉದ್ಗೀತ. ಬೃಹಸ್ಪತ್ಯಾಚಾರ್ಯರ ಧ್ವನಿ ಕ್ರೌಂಚ ಪಕ್ಷದ ಧ್ವನಿಯಂತೆ ಇರುತ್ತಂತೆ. ವರ್ಣಸ್ಯ ಉದ್ಗೀತ ಅಪಧ್ವಾಂತಂ ವಿಸ್ವರ. ವರ್ಣದೇವ ವರ್ಣನ ಉದ್ಗೀತವಾದದ್ದು ಅಪಧ್ವಾಂತ ವಿಸ್ವರ, ವಿಶೇಷವಾದ ಬೇರೊಂದು ಸ್ವರ ಹೊಂದಿರುತ್ತೆ. ತಾನ್ ಸರ್ವಾನೇವ ಉಪಸೇವೇತ ಏತೈ ಸರ್ವೈರಿಪಿ ಸರ್ವೈ ಸ್ವರೈ ಗಾಯೇದಿತಿ ಯಾವತ್ ವಾರುಣಂ ತ್ವೇವ ಅಪಸ್ವರಂ ವರ್ಜಯೇತ್ ಎಂದು ಇನ್ನೊಂದು ಮಾತಿದೆ. ವಾರುಣಂ ತ್ವೇವ ವರ್ಜಯೇತ್, ಸ್ವಲ್ಪ ಅಪಸ್ವರ ಬಂದರೆ ವಾರಣಸ್ವರ ಅಂತ ಕರೀತಾರೆ. ಸ್ವಲ್ಪ ಅಪಸ್ವರ ಬಂದರೆ ವಾರಣಸ್ವರ, ಆದಷ್ಟು ಅದನ್ನು ಮಾಡಬಾರದು ಅಂತ ಹೇಳಿದರು. ಅಪಸ್ವರ ವಾರಣಂ ತ್ವೇವ ವರ್ಜಯೇತ್, ಅಪಸ್ವರವೊಂದನ್ನು ಮಾಡಬಾರದು, ಒಮ್ಮೊಮ್ಮೆ ಬರುತ್ತದೆ ಸರಿ ಮಾಡ್ಕೋಬೇಕು. ಆದರೆ ಇವು ಮಾತ್ರ ಎಲ್ಲ ವ್ಯಾಲಿಡ್ ಅವು, ಉಳಿದೆಲ್ಲ ಸ್ವರಗಳು ವ್ಯಾಲಿಡ್ ಅದು. ಒಬ್ಬನೇ ವ್ಯಕ್ತಿಗೆ ಯಾವುದೋ ಕಾಲಕ್ಕೆ ಕೆಡೋದಕ್ಕಾಗದೇ ಇರಬಹುದು, ನೆಗಡಿ ಕೆಮ್ಮಾದ ಧ್ವನಿ ಚೇಂಜ್ ಆಗಿಬಿಡುತ್ತೆ ಅವತ್ತಾನೆ, ಆಗ ಕೂಡ ವೇದಘೋಷ ಸಾಮಗಾನ ಬಿಡಾಗಿಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ ಮಾಡಬಹುದು. ಆದರೆ ವಾರಣಘೋಷ ಮಾತ್ರ ಆದಷ್ಟು ಮಾಡಲಿಕ್ಕೆ ಹೋಗಬೇಡಿ, ಅಪಸ್ವರ ಆಗುತ್ತೆ ಅಂತ ತಿಳಿಸಿದರು. ವಾರಣಂತೇವ ವರ್ಜೆಯ, ವಾರಣಸ್ವರವನ್ನು ಮಾತ್ರ ಮಾಡಬಾರದು ಅಂಥೇಳಿ. ಉಳ್ಳಸ್ವರಗಳನ್ನು ಮಾಡಬೇಕು, ವಾರಣಸ್ವರವನ್ನು ಮಾಡಬಾರದು. ತಪ್ಪನ್ನು ಹೇಳಬೇಕಾದ್ರೆ ಈ ರೀತಿ ಇರೋದು ತಪ್ಪು ಅಂತ ಹೇಳ್ತಾರಲ್ಲ, ಹಾಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದರು ಇದು ತಪ್ಪು. ದಶರಾ ಮಶರ ಅಂತ ಓದಬಾರದು ಅಂತ ಹೇಳಿದರೆ ಹಾಗೋ ಹಾಗೆ, ದಶರಾ ಮಶರ ಏನು ಅರ್ಥನೇ ಆಗೋದಿಲ್ಲ. ಏನು ದಶರಾ ಮಶರ ಅಂಥೇಳಿ, ದಶರಾಮ ಶರಾಹ ದಶರಾಮ ಎಲ್ಲೋ ಬಿಡಿಸ್ಬಿಟ್ಟ ಅವನು, ಕೊನೆಗೆ ಏನಾಯ್ತು ಅದಕ್ಕೆ ದಶರಾ ಮಶರ. ದಶರ ಪಾಪ ಮೇಷ್ಟ್ರು ಒದ್ದಾಡ್ತಿ ಏನು ಒತ್ತಿದ್ದಾರೆ ಶಿಷ್ಯ, ತೆಗೆದು ನೋಡಿದರೆ ದಶರಾಮ ಶರಾಹ 10 ರಾಮನ ಬಾಣಗಳು ಇರೋದಲ್ಲಿ ದಶರಾಮ ಶರ. ಇವನು ಓದ್ತಿ ದಶರಾ ಮಶರ, ದಶರಾ ಮಶರ ಬಿಡಿಸಿದ್ದು ಬಿಡಿಸಿದ್ದು. ತಮಾಷೆ ಹೇಳ್ತಿರ್ತಲ್ಲ, ಪ್ರಹ್ಲಾದ ನಾಪಿತ ಬಾಧಿಸುತ್ತಿರುವಾಗ, ಪ್ರಹ್ಲಾದ ನಾಪಿತ ಪ್ರಹ್ಲಾದ ಅಂತ ನಾಪಿತ ಕ್ಷೌರಿಕ ಅವರು ಒಳ್ಳೆ ಶೌರ್ಯ ಮಾಡ್ತಾ ಓಡಾಡಿಸ್ತಿದ್ದಾರೆ ಅಂತ ಆಗ್ಬಿಡೋದು. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ಇರೋದು, ಪ್ರಹ್ಲಾದ ನಾ ಪಿತ ಬಾಧಿಸುತ್ತಿರುವಾಗ ಓದ್ಬಿಡ್ತಾರೆ. ಯಾಕೆ ಸಂಗೀತ ಅಷ್ಟೇ, ಅವ್ರಿಗೆ ಅರ್ಥಜ್ಞಾನ ಇಲ್ಲ. ಎಲ್ಲಿ ಸಿಕ್ಕರಲ್ಲಿ ಬಿಡಿಸಾಕ್ಬಿಡ್ತಾರೆ ಅವೆಲ್ಲ ಎಂಥದ್ದು, ಬಿಡಿಸೋದ್ರಲ್ಲಿ ಅಪಸ್ವರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಪ್ಪಿ ಹೋಗುತ್ತೆ. ಗಾನೆ ಇತಿ ಕರ್ತವ್ಯತ ಅಂತ ಅಪಸ್ವರ ಆಗಿದ್ದಕ್ಕೇನೆ ನಾರದರಿ ಶಾಪ ಕೊಟ್ಟರು ಬ್ರಹ್ಮದೇವರು, ಗೊತ್ತಾಯ್ತಾ? ತುಂಬಿದ ಸಭೆಯಲ್ಲಿ ಅಪಸ್ವರ ಹಾಡಿಬಿಟ್ರು ಸ್ವಲ್ಪ, ತಕ್ಷಣ ಶಾಪ ಕೊಟ್ಟರು, ನೀನು ಶೂದ್ರ ಸ್ತ್ರೀ ಮಗನಾಗಿ ಹುಟ್ಟು ಅಂತ ಹೇಳಿಬಿಟ್ಟು. ಆ ಉಪವ್ರಣ ಹುಟ್ಟಿ ವಾಂಬೆ ಬಜೆ ಚಾತುರ್ಮಾಸ ಋಷಿಗಳ ಸೇವೆ ಮಾಡಿ ಎತ್ತುಗಳ ಸೇವೆ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ. ಆ ತಪ್ಪಿಗೆ ಅಂಥ ದೊಡ್ಡ ಶಿಕ್ಷೆ, ಒಂದು ಅಪಸ್ವರ ಮಾಡಿದ್ದಕ್ಕೆ ಅಷ್ಟು ಶಿಕ್ಷೆ. ಬರೀ ಅಪಸ್ವರಗಳಿದ್ದರೆ ವಾಯುಸ್ತುತಿ ಕೇಳಬೇಕು, ಉತ್ಕಂಠ ಕುಂಠ ಕೋಲಾಹಲ ಹೊಡಿತಿರ್ತಾರೆ, ಕೋಲಾಹಲನೇ ಕೋಲಾಹಲ. ಆಮೇಲೆ ಪಾಂತಸ್ಮಾನ್ ಹಾಗೇನೆ ಎಲ್ಲಿ ಸಿಕ್ಕರಲ್ಲಿ ಬಿಡಿಸಾಕ್ಬಿಡ್ತಾರೆ, ಹಾಗೆಲ್ಲ ಮಾಡಾಗಿಲ್ಲ, ಸರಿಯಾಗಿ ಬಿಡಿಸ್ಬೇಕು. ಕುಂಭೋಚ್ಛಾದ್ರಿ ಇರೋದು, ಕುಂಭೋಶ್ಚಾದ್ರಿ ಅಂದರೆ ಭಾಜನೆ ಹೇಳೋದು. ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭ ಉಚ್ಚಾದ್ರಿ ಇರೋದು, ಕುಂಭೋಶ್ಚಾದ್ರಿ ಮಾಡಿಬಿಡ್ತಾರೆ. ಶರಶ್ಚಂದ್ರ ಶರಶ್ಚಂದ್ರ ಮಾಡ್ತಾರೆ, ಶರಶ್ಚಂದ್ರ ಆಗೋದಿಲ್ಲ, ಶರತ್ ಚಂದ್ರ ಶರಶ್ಚಂದ್ರ ಅಷ್ಟೇ, ಶರಶ್ಚಂದ್ರ ಅಂತ ಬಿಡಿಸ್ತಾರೆ, ಗೊತ್ತಾಯ್ತಾ? ಶಿರಶ್ಛೇದ ಅನ್ಬೇಕು, ಶಿರಚ್ಛೇದ ಅನ್ಬಿಡ ಅಲ್ಲಿ ತಪ್ಪು, ಶಿರಶ್ಛೇದ ಆಗಬೇಕು. ಕೆಲವು ರೂಪಗಳು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಏನಾಗ್ತದೆ, ಅದಕ್ಕೆ ಫಲ ದುಷ್ಫಲ ಬರ್ತದೆ, ಮಾಡಿಕೊಡೋದು ಅಂತ ಹೇಳಿದ್ರು. ಸ್ವರ್ಗಂ ಲೋಕ ಏನ ಅಂದ್ರೆ ಏನಾಯ್ತು ಅಲ್ಲಿ ಅಂದರೆ ದಾರಿ ಬಿಡಿ, ಹೌದು, ಹಾದಿ ಹಾದಿ ಅಂತಾರೆ, ದಾರಿ ಬಿಡಿ ಅಂತಾರೆ, ತೆಗಿರಿ ಅಂತಾರೆ. ಕೆಲವು ಒಬ್ಬೊಬ್ಬರು ಅಂತ ಕಂಡು ಉಪಯೋಗಿಸ್ತಾರೆ. ಮಾರ್ಕ್ಸ್ ಎಷ್ಟು ತೆಗೆದಿ ಅಂತ ಕೇಳ್ತಾರೆ, ಮಾರ್ಕ್ಸ್ ಎಷ್ಟು ತೆಗೆದಿ, ಕೆಲವರು ಎಷ್ಟು ಬಂದಿದೆ ಅಂತ ಕೆಲವರು, ಬಂದಿದೆ ಅಂತ ಕೆಲವರು ಎಷ್ಟು ತೆಗೆದಿ, ಎಷ್ಟು ಕೊಟ್ಟಿದ್ದಾರೆ ಅಂತ ಕೆಲವರು ಏನೋ ಕೇಳ್ತಿರ್ತಾರೆ. ಅದು ಅವ್ರವ್ರ ರೀತಿ, ಅದು ದೇವತಾ ಮಂಡಲ, ಆ ದೇವತಾ ಮಂಡಲ ಅಖಂಡ ಮಂಡಲ ಬಿಡಿಸ್ಬೇಕಾದ್ರೆ ಅಖಂಡ ಆಗ್ತದೆ. ಇವ್ರು ಬಿಡಿಸ್ಬೇಕಾದ್ರೆ ಮಾಡಿಬಿಡ್ತಾರೆ, ಎಲ್ಲೆಲ್ಲೂ ಬಿಡಿಸ್ಬಿಡ್ತಾರೆ, ತಪ್ಪಾಗುತ್ತೆ, ಎಲ್ಲೆಲ್ಲೂ ಬಿಡಿಸ್ಬಾರ್ದು. ಸ್ವಾಧಾ ಅರ್ಥಜ್ಞಾನ ಇದ್ರೆ ಹಾಗಾಗೋದಿಲ್ಲ. ಅಮೃತತ್ವ ದೇವೇಭ್ಯ ಆಗಾಯಾನಿ ತ್ಯಾಗಾಯೇತ್ ಸ್ವಧಾಂ ಪಿತೃಭ್ಯ ಆಶಾಂ ಮನುಷ್ಯೇಭ್ಯ ತೃಣೋದಕಂ ಪಶುಭ್ಯ ಸ್ವರ್ಗಂ ಲೋಕಂ ಯಜಮಾನಾಯ ಅನ್ನಮಾತ್ಮನಃ ಆಗಾಯಾನಿ ತೇತಾನಿ ಸನಸ ಧ್ಯಾಯನ್ ಅಪ್ರಮತ್ತಃ ಸ್ತುವೀತ. ಇಂಪಾರ್ಟೆಂಟ್, ಅಪ್ರಮತ್ತಃ ಸ್ತುವೀತ ವಿತ್ ಆಲ್ ಕಾನ್ಸಂಟ್ರೇಷನ್ ಹೇಳಬೇಕೇ ಹೊರತು, ಇನ್ವಾಲ್ಮೆಂಟ್ ಹೇಳಬೇಕೇ ಹೊರತು, ಎಲ್ಲೋನೋ ಹೇಳಬಾರದು. ಎಲ್ಲೋ ಹೇಳಿದ್ದಕ್ಕೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಕೃಷ್ಣ ವಿಷ್ಣು ಶಾಸ್ತ್ರ ಹೇಳ್ತಾ ಹೋಗಿರ್ತಾನೆ ಮತ್ತು ವಾಪಸ್ ಬಂದ್ಬಿಡುತ್ತೆ ಮತ್ತೆ. ಈಗ ಎಲ್ಲೋ ನೋಡ್ತಿರ್ತಾರಲ್ಲ ಮರ್ತು, ವಾಯುಸ್ತುತಿ ಕೊನೆಗೆ ಹೋಗಿರ್ತಾರೆ ಪಾಪ, ಒಂದೇ ಶ್ರೀಮದ್ ಆನಂದ ತೀರ್ಥ ಅಂತೇಳಿ ಶ್ರೀಮದ್ ಆನಂದ ತೀರ್ಥ ಕ್ಷೀರಾಬ್ದಿ ವಾಪಸ್ ಬಂದ್ಬಿಡ್ತಾರೆ. ಮತ್ತೆ ಶುರು ವಾಯುಸ್ತುತಿ ಮುಗಿಯೋದಿಲ್ಲ ಕೊನೆಗೆ. ಯಾತಕ್ಕೆ ಅಪ್ರವತ್ತಃ ಸ್ತುವೀತ, ಎಲ್ಲೋ ಮನಸ್ಸಿದ್ರೆ ಹಾಗಾಗುತ್ತೆ, ಸರಿಯಾಗಿ ಕಾನ್ಸಂಟ್ರೇಷನ್ ಇದ್ರೆ ಆಗುತ್ತೆ, ಪದ ಬಂದ ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ. ಎಲ್ಲೋ ಇರ್ತದಲ್ಲ, ಯಾವ ಹೆಚ್ಚಳ ಅಭ್ಯಾಸ ಇರುತ್ತೋ ಅಲ್ಲಿಗೆ ಹೋಗ್ತಾರೆ. ಆ ರೀತಿ ಆಗದಂತಾನೆ ಒಳ್ಳೆ ಎಚ್ಚರಿಕೆಯಿಂದ ಗಮನ ಕೊಟ್ಟು ಅಂತ ಹೇಳ್ತಾರೆ. ನಾಳೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಹೇಳ್ತಾರೆ, ಏನೇನಾಗುತ್ತೆ, ಹೇಳಬೇಕಾದ್ರೆ ಏನು ಉದ್ದೇಶ ಇರಬೇಕು, ಮಂತ್ರೋಚ್ಚಾರಣೆ ಮಾಡಬೇಕಾದ್ರೆ ಅವೆಲ್ಲ ಭಾಳ ಇವೆಲ್ಲ ತಿಳ್ಕೊಳ್ಳೋದ್ರೆ ಪೌರೋಹಿತ್ಯ ಮಾಡಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಪೌರೋಹಿತ್ಯ ಮಾಡೋರಿಗೆ, ಯಜ್ಞಯಾಗ ಮಾಡೋರಿಗಂತೂ ಭಾಳ ಮುಖ್ಯ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ತೇನೆ ಬ್ರಹ್ಮ ಹೃದಯ ಆದಿ ಕಮಯೇ ಮುಖ್ಯಂದ್ರಿಯಂ ಸೂರಯ ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಸಾಮ್ನಾರ್ಥೇನ.